அஸ்மாகம் சத்யம் பரம் தீமஹி சிருஷ்டிஸ்தித்யப்யயேஹானி தரிசி தமோபந்த மோட்சாஸ்ய அஸ்மாத் அஸ்ய ஸ்ரீ பிரம்ம ருத்ர பிரபுதி சுர நர த்வீஷ சத்ராத்மகஸ்ய விஷ்ணோர்வஸ்தா சமஸ்தாஹ சகல குணநிதிஹி சர்வதோஷ வ்யபேதஹ குருணானந்தோ அவ்யயோ யோ குருரபி பரமஹ சிந்தயே தம் மகாந்தம். த்ரேதாயாம், யாவ்யாவ விகத காலதல்லி யாவ்யாவ ரூப யாவ்யாவ பண்ண யாவ ரீதி யாவ ಹೆಸರು ಅದೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ದಕ್ಕೆ, ಕೃತಾದಿ ಯುಗಗಳಲ್ಲಿ ಯಾವ ರೀತಿಯಾಗಿ ದೇವರ ರೂಪ ಶುಕ್ಲ ಇತ್ಯಾದಿ ರೂಪಗಳನ್ನು ಆರಾಧನೆ ಮಾಡಬೇಕು ಅಂತ ತಿಳಿಸಿ ಮುಂದೆ ಹೇಳ್ತಾರೆ. ಏವಂ ಯುಗಾನುರೂಪೋಸೋ ಭಗವಾನ್ ಯುಗವರ್ತಿಭಿಃ ಮನುಜೈಹಿ ಇಜ್ಜತೆ ರಾಜನ್ ಶ್ರೇಯಸಾಂ ಈಶ್ವರೋ ಹರಿಹಿ. ಹೀಗೆ ಯುಗಾನುರೂಪವಾಗಿ ಈ ಪರಮಾತ್ಮ ಯುಗವರ್ತಿಭಿಃ ಯುಗಧರ್ಮವನ್ನು ನಡೆಸತಕ್ಕಂಥವರಿಂದ ಮನುಜೈಹಿ ಇಜ್ಜತೆ ಮನುಜರಿಂದ ಪೂಜಿಸಲ್ಪಡ್ತಾನೆ ರಾಜನ್ ಶ್ರೇಯಸಾಂ ಈಶ್ವರೋ ಹರಿಹಿ. ಎಲ್ಲಾ ಶ್ರೇಯಸ್ಸು ಕೊಡಕ್ಕೆ ಸಮರ್ಥನಾದವನು ಹರಿ ಒಬ್ಬನೇ. ಕಲಿಂ ಸಭಾ ಜಯಂತ್ಯಾರ್ಯಾ ಗುಣಜ್ಞಾ ಸಾರಭಾಗಿನ ಯತ್ರ ಸಂಕೀರ್ತನಾದೇವ ಸರ್ವಸ್ವಾರ್ಥೋ ಅಭಿಲಭ್ಯತೆ. ಎಲ್ಲರೂ ಕಲಿಯುಗವನ್ನು ಬೈಕೋತಾರೆ, ಜ್ಞಾನಿಗಳು ಹೊಗಳುತ್ತಾರೆ ಅಂತ ಹೇಳ್ತಾರೆ. ಕಲಿಂ ಸಭಾ ಜಯಂತಿ ಆರ್ಯ ಸಂಭಾಜಯಂತಿ ಆರ್ಯಾ ದೊಡ್ಡವರೆಲ್ಲ ಕಲಿಯುಗವನ್ನು ಭಾರಿ ಮೆಚ್ಚುತ್ತಾರೆ. ಯಾಕೆ? ಕಲಿಯುಗದಲ್ಲಿ ಗುಣ ಇದೆ. ಸಾರಭಾಗಿನ ಏನು ಗುಣ? ಯತ್ರ ಸಂಕೀರ್ತನಾದೇವ ಸರ್ವ ಸ್ವಾರ್ಥೋಭಿ ಲಭ್ಯತೆ. ಬರೀ ದೇವರನ್ನಿಸ್ತು ಕೀರ್ತನೆ ಮಾಡ್ತಿದ್ರೆ ಸಾಕು, ಎಲ್ಲ ವಿಧವಾದ ಪುರುಷಾರ್ಥ ಸಿಗೋದ್ರಿಂದ ಅಟ್ ಸುಲಭವಾದಂಥ ಕೆಲಸ ಇದು. ಅದಕ್ಕೆ ಅದು ಶ್ರೇಷ್ಠ. ನಹ್ಯತಃ ಪರಮೋ ಲಾಭೋ ದೇಹಿನಾಂ ಭ್ರಾಮ್ಯತಾಮಿಹ ಯಥೋ ವಿಂದೇತ ಪರಮಾಂ ಶಾಂತಿಂ ನಶ್ಯೇತ ಸಂಸ್ಮೃತಿ. ನಹ್ಯತಃ ಪರಮೋ ಲಾಭೋ ದೇಹಿನಾಂ ಭಾಗ್ಯ ಭ್ರಾಮ್ಯತಾಮಿಹ. ದೇವರು ಅರಿತಾರೆ ಅಂದರೆ ಅದಕ್ಕಿಂತ ದೊಡ್ಡ ಲಾಭ ಇನ್ನೇನಿದೆ? ನಹಿ ಅತಃ ಪರಮೋ ಲಾಭ, ಇದಕ್ಕಿಂತ ಉತ್ತಮವಾದ ಲಾಭ ಇನ್ನೊಂದಿಲ್ಲ. ಏನು ಇತ್ತು ಲಾಭ ಯಾವುದು ಅಂದರೆ ಮೋಕ್ಷದೆಲ್ಲ ಅತ್ಯುಗದಲ್ಲಿ ಒಳ್ಳೆ ಚಾನ್ಸ್ ಇದೆ, ಅದಕ್ಕೆ ಜ್ಞಾನಿಗಳು ಇಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾ. ದೇಹಿನಾಂ ಭ್ರಾಮ್ಯತಾಮಿಹ ಇಹ ಭ್ರಾಮ್ಯತಾಂ, ಸಂಸಾರದಲ್ಲಿ ಸುತ್ತತಕ್ಕಂಥ ದೇಹಿಗಳಿಗೆ ದೊಡ್ಡ ಲಾಭ ಅಂದರೆ ಪುರುಷಾರ್ಥ ಸಿಗೋದೆ. ಯಥೋ ವಿಂದೇತ ಪರಮಾಂ ಶಾಂತಿಂ ನಶೇತ ಸಂಸ್ಕೃತಿ. ಪರಮಾತ್ಮನ ತಿಳಿಯೋ ಪರಮಾಂ ಶಾಂತಿ ಎಂಬಂದ್ರೆ ಮೋಕ್ಷ, ಅದು ಅರ್ಥ ಸಂಸ್ಕೃತಿ ನಶೇತ, ಸಂಸಾರದಿಂದ ಬಿಡುಗಡೆ ಮೋಕ್ಷ ಪ್ರಾಪ್ತಿ. ಇದಕ್ಕಿಂತ ದೊಡ್ಡ ಲಾಭ ಯಾವುದಿದೆ? ಅದು ಮಾಡಿಕೊಡೋದಕ್ಕೆ ಪರಮಾತ್ಮನ ಸ್ಮರಣೆ. ಅದು ಕಲಿಯುಗದಲ್ಲಿ ಅಷ್ಟು ಸಾಕು ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ಅದರಿಂದ ದೊಡ್ಡ ಜ್ಞಾನಿಗಳೆಲ್ಲ ಕೃತಾದಿಷು ಪ್ರಜಾ ರಾಜನ್ ಕಲೌ ಇಚ್ಛಂತಿ ಸಂಭವಂ. ಕೃತಯುಗಾದಿಗಳಲ್ಲಿ ಹುಟ್ಟಿದ ಜನಗಳು ಕಲಿಯುಗದಲ್ಲಿ ಹುಟ್ಟಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಕಲಾವಿಚ್ಛಂತಿ ಸಂಭವಂ ಯತ್ರ ಸಂಕೀರ್ತನಾತ್ ನೂಣಾಂ ಹರಿರ್ದಾಸ್ಯತಿ ಅಸಂಭವಂ. ಅಲ್ಲಿ ಬರೀ ಆತರ ಅಚ್ಯುತ ಸಂಸ್ಕೃತೋ ಜಾತಃ ಕೀರ್ತಿತಃ ಕಥಿತಃ ಶ್ರುತಃ. ಆರರಲ್ಲಿ ಸಂಕೀರ್ತನ, ಅದು ಮಾಡಿದ್ರೇ ಮೋಕ್ಷ ಕೊಡ್ತಾನೆ ಅಂದರೆ ಒಳ್ಳೆ ಅವಕಾಶ ಇದೆ. ಅದಕ್ಕೇನೆ ಕಲೌ ತಥಾ ಭವಿಷ್ಯಂತಿ ನಾರಾಯಣ ಪರಾಯಣಾಃ ಕ್ವಚಿತ್ ಕ್ವಚಿನ್ ಮಹಾರಾಜ ದ್ರುಬಿಲೇಶು ಚ ಭೂಯಿಷ ಭೂಯಶಃ. ಅದು ಕಲಿಯುಗದಲ್ಲಿ ಜ್ಞಾನಿಗಳು ಹುಟ್ಟಿ ಬರ್ತಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಬರೀ ದಡ್ರಷ್ಟೇ ಹುಟ್ಟಿ ಬರೋದಿಲ್ಲ, ಒಳ್ಳೆ ಜ್ಞಾನಿಗಳು ಹುಟ್ಟಿ ಬರ್ತಾರೆ, ಒಳ್ಳೊಳ್ಳೆ ಸಾಧನೆ ಮಾಡಲಿಕ್ಕೆ ಚಾನ್ಸ್ ಅಂತ ಬರ್ತಾರೆ ಅಂತ ಹೇಳ್ತಾರೆ. ಬರೀ ಅವ್ರಿಗೆ ಮುಕ್ತಿಗಿಂತ ಸಾಧನೆ ಭಾರಿ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಕಲೌ ತಥಾ ಭವಿಷ್ಯಂತಿ ನಾರಾಯಣ ಪರ ರಾತ್ರಿ ಸಾಧನೆ ಭಾರಿ ಅನುಕೂಲ. ಯಾಕೆ ಹೇಳಿ? ರಾತ್ರಿ ಸಾಧನೆ ಭಾರಿ ಅನುಕೂಲ, ಡಿಸ್ಟರ್ಬೆನ್ಸ್ ಇಲ್ಲ, ಯಾರು ಬರೋದಿಲ್ಲ. ಅದರಿಂದಾಗಿದೆ ಹೆಚ್ಚು ಕೆಲಸ ಆಗೋದು ರಾತ್ರಿನೇ. ತ್ರಿಕೂರ್ ಪಂಡಿತಾಚಾರ್ಯರು ರಾತ್ರಿ ಓದೇ ಅವ್ರ ಆಚಾರ ಹತ್ರ ಬಂದಿ ಹೇಳ್ತಾರೆ. ಕ್ಷಣದಾಸ ನಿಜ ಕ್ಷಣ, ರಾತ್ರಿ ಮಧ್ಯರಾತ್ರಿ ಓದ್ತಾ ಕೊಡ್ತಿದ್ರಂತ, ಡಿಸ್ಟರ್ಬೆನ್ಸೇ ಇಲ್ಲ. ಅವ್ರ ಮಲಗಿರ್ತಾರೆ ಅಂದ್ರೆ ನಮ್ಗೆ ಕ್ಷೇಮ, ಡಿಸ್ಟರ್ಬ್ ಮಾಡಕ್ ಬರೋ ಮಲಗಿ ಬಿಟ್ಟಿರ್ತಾರ, ಅದರಿಂದ ಇವನು ಸೇಫ್. ಅದಕ್ಕೆ ಸಿಂಪಲ್ ಅದು, ರಾತ್ರಿ ಹೊತ್ತಲ್ಲಿ ಕಲಿಯುಗ ರಾತ್ರಿ ಯುಗ ಇದ್ದಾಗೆ ಗೊತ್ತಾಯ್ತಾ. ಅವಾಗ ನಾವು ಸಿಂಪಲ್ ಆಗಿ ಸಾಧನೆ ಮಾಡ್ಕೊಂಡು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಕಲಿಯುಗದಲ್ಲಿ ತಮಾಷೆ ಅಂದ್ರೆ ಒಳ್ಳೆಯವರ ಜನ ತಂಟೆ ಬರೋದಿಲ್ಲ, ಅರ್ಥ ಆಯ್ತಾ ನಿಮಗೆ? ನೀವು ಧ್ಯಾನ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಹೇಳ್ತಾ ಸಿನಿಮಾಕ್ಕೆ ಹೋಗೋ ಕ್ಯೂ ನಿಲ್ಲ, ಮನೆ ಕೂತ್ಕೊಂಡು ಕ್ಯೂ ಆಗ್ಬೇಕು ನಿಮಗೆ ಮನೇಲಿ ಕೊಡೋದಕ್ಕೆ. ಗಲಾಟೆ ಅಪ್ಲಿಕೇಶನ್ ಹಾಕಿದ್ರೆ ಮನೆ ಕೂತ್ರೆ ಡಿಸ್ಟಿದ್ದೆ. ಸೊ ಕಲಿಯುಗದಲ್ಲಿ ಸಾಧನೆಗೆ ಡಿಸ್ಟರ್ಬೆನ್ಸೇ ಇಲ್ಲ, ನಾವು ಡಿಸ್ಟರ್ಬ್ ಮಾಡ್ಕೋತೇವೆ ಅಷ್ಟೇ. ನಾವು ಮಾಡ್ಕೋತೀವಿ ರಾತ್ರಿ ಹೊತ್ತಲ್ಲಿ ಬಾಗಿಲು ಬರೋದು ಏನು ಮಾಡ್ಬೇಕು? ಅದಕ್ಕೆ ಇನ್ನೊಬ್ಬರು ಏನೇನ ಅವ್ರಿಗೂ ಬಿಡ್ಲಕ್ಕೆ ಬರೋದಾಗ ತಪ್ಪದು. ಸೊ ಕಲಿಯುಗದಲ್ಲಿ ಅವರು ಕಲಿಯು ರಾತ್ರಿ ಒಂಟಿಯಾಗಿರ್ತಾರೆ, ಮನೆಯವರು ಮನೆ ಬಿಟ್ಟಿರ್ತಾರಲ್ಲ, ಆಶ್ಚರ್ಯ. ಅರ್ಥ ಆಯ್ತು ಇವರಿಗೆ? ಅಬ್ಸಲ್ಯೂಟ್ಲಿ ಫ್ರೀ ಅವರು, ಯಾರ ತಂಟೆನೂ ಬರೋದಿಲ್ಲ. ಆದ್ರಿಂದ ನಿಶ್ಚಿಂತೆ ಸಾಧನೆ ಮಾಡ್ಬೋದು. ಅಲ್ಲಿ ಕೆಡಿಸ್ಕೊಂಡಾಗ ಸಾಧನೆ ಮಾಡಿ ಬರೋದೇ ಇಲ್ಲ ಅಂತ ಅರ್ಥ. ಅದು ಕಲಿಯುಗದಲ್ಲಿ ಯಾತಕ್ಕೆ ಕಾಡಿಟ್ಟಿಲ್ಲ ಅಂದ್ರೆ ಇದೇ ಕಾಡಿದ್ದಾಗಿರುತ್ತೆ, ಮತ್ತೆ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಮನೆಯಲ್ಲೇ ಅಂತ ವಾಸ ಸಿಗೋದ್ರಿಂದ ಏನು ಯೋಚನೆ ಇಲ್ಲ, ಮನೆಯಲ್ಲಿ ಜನಡೇ ಇರೋದಿಲ್ಲ ಅಂತ ಕಾಲ ಇದು. ಮಧ್ಯಾಹ್ನ ಆಫೀಸು ರಾತ್ರಿ ಎಲ್ಲ ಹೋಗ್ಬಿಟ್ಟಿರ್ತಾರೆ, ಇರೋದೇ ಇಲ್ಲ. ಆದ್ರಿಂದಾಗಿನೇ ಮನೆ ಖಾಲಿ ಖಾಲಿ ಹೊಡಿತಾ ಇರ್ತಾವ. ಇನ್ನು ಅದೇ ಕಾಡಿದ್ದಾಗಿರ್ತಾವ್ರಿ. ಎಷ್ಟೋ ವಯಸ್ಸಾದವರಿಗೆ ವಾರಪ್ರಸ್ಥಾಶ್ರಮ ಅದೇ, ಎಲ್ಲ ಔಟ್ ಆಫ್ ಕಂಟ್ರಿ ಇರ್ತಾರೆ, ಯಾರು ಹೇಳಿರಲ್ಲ ಕೇಳಿರಲ್ಲ. ವರ ಇದ್ದಾಗಿಲ್ಲ, ಕಾಡಲ್ಲಿದ್ದಾಗಿರ್ತಾರೆ ಪಾಪ. ಅನ್ನ ಎಲ್ಲ ನೀರಿಲ್ಲ, ಅದು ಬೇರೆ. ಯಾರು ಡಿಸ್ಟರ್ಬೆನ್ಸ್, ಅನ್ನ ನೀರು ಕೂಡ ಸಿಗೋದಿಲ್ಲ ಪಾಪ. ಗಡ್ಡೆ ಗಡ್ಸಿ ತಿರ್ಕೊಂಡಿರ್ಬೇಕು ಆ ರೀತಿ ಇರುತ್ತೆ. ಎಲ್ಲೋ ಬರ್ದು ಅರ್ಧ ಮನೆ ಹೋದ್ರೆ ಕೂತಿರ್ತಾರೆ, ಅರ್ಧ ಗಂಟೆ ಹೊತ್ತಕ್ಕೂ ಯಾಕೆ ಈ ಕ್ಯಾಟ್ರಿಂಗ್ ಬರುತ್ತೆ ಅಂತ ಕೂತಿರ್ತಾರೆ ಪಾಪ. ಮನೇಲಿ ಅಡಿಗೆ ಕೂಡ ಇಲ್ಲ, ಅವ್ನು ಬಂದರೆ ಒಟ್ಟು ಇಲ್ಲೋದ್ರೆ ಇಲ್ಲೇ ಇಲ್ಲ ಅಂದರೆ. ಅದಕ್ಕೆ ಕಲಿಯುಗದಲ್ಲಿ ವಾನಪ್ರಸ್ಥಾಶ್ರಮ ಅದೇ, ಅದಕ್ಕೆ ಅವ್ರು ಇಷ್ಟಪಡ್ತಾರೆ. ಹರಿಹಿ ದಾಸ್ಯತಿ ಅಸಂಭವ. ಏನ ಹೇಳ್ತಾರೆ ನೀವು ಧ್ರುವಿಲ ಅಂದ್ರೆ ದ್ರವಿಡ ದೇಶ ದಕ್ಷಿಣದಲ್ಲಿ, ಅದು ಕೂಡ ತಮಿಳುನಾಡಿನಲ್ಲಿ ಬಹಳ ಜಾಸ್ತಿ ಅಂತ ಹುಟ್ಟೋದು. ತಮಿಳು ತಮಿಳು ದೇಶ ತಮಿಳು ದೇಶ, ಅಲ್ಲಿ ಬಹಳ ಜನ ಒಳ್ಳೆಯವರು ಹುಟ್ಟುತ್ತಾರೆ ಅಂತ ಹೇಳಿದೆ. ಆಕ್ಚುಲಿ ಅಲ್ಲಿ ಸರ್ಕಾರ ಇವೆಲ್ಲ ಬಾಯಿ ಬಂದ ಬೈತಾರೆ ದೇವ್ರನ್ನ. ಅವ್ರು ಭಾರಿ ಹುಚ್ಚಾಬಿಟ್ಟು ಒಳ್ಳೆ ಕೆಲಸ ಮಾಡುತ್ತಾರೆ. ಅವರು ಸರೋವರ ಒಡಿಗೋಗಿತ್ತು, ಪಾರಸಾರ ತೆಪ್ಪ ದೊಡ್ಡ ಸರೋವರ ಮಾಡಿಸ್ಬಿಟ್ರು. ಎಂಥ ದೊಡ್ಡ ಗೋಪುರ ಕಟ್ಟಿಸಿದ್ದಾರೆ ಶ್ರೀರಂಗದಲ್ಲಿ. ಗೋಪುರ ಇದಾಗಿತ್ತು, ಎಷ್ಟೋ ವರ್ಷಗಳಿಗೆ ಅಷ್ಟು ದೊಡ್ಡ ಗೋಪುರ ಕಟ್ಟಿಸಿದ್ದಾರೆ. ಯಾತಕ್ಕೆ ಅವೆಲ್ಲ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ಭಕ್ತಿ ಮಾಡ್ತಾ. ಅವ್ರು ನಮಸ್ಕಾರ ನಮ್ಮಲ್ಲಿ ಮಾಡ್ದೆ ನಮ್ಮಲ್ಲಿ ಮಾಡ, ಅವ್ರ ನಮಸ್ಕಾರ ಭಾರಿ ಡಿಫ್ರೆನ್ಸು. ನಮಸ್ಕಾರ ನಾವೇನು ಮಾಡ್ತೀವಿ, ಮೈ ಧೂಳು ಹತ್ತಬೇಕಂತ ಅವರೇನಿಲ್ಲ, ಉದ್ರ ಹೊಡ್ಕೊಂಡ್ಬಿಟ್ಟು ಧೂಳು ಹತ್ತಬೇಕು, ಸಾಷ್ಟಾಗಿ ನಮಸ್ಕಾರ ಹಾಕ್ಬಿಡ್ತಾರ ಅಷ್ಟರ ಮಟ್ಟಿಗೆ. ಅದೆಲ್ಲ ಮೆಕ್ಯಾನಿಕಲ್ ಇರಬಹುದು, ಒಂದು ರೀತಿ ಜಾಗೃತಿ ಇದೆ. ಉತ್ತರ ಭಾರತ ಬೇರೆ ಟೈಪು, ಇಲ್ಲಿ ಬೇರೆ ಟೈಪು. ಕಲವು ತಥಾ ಭವಿಷ್ಯಂತಿ ನಾರಾಯಣ ಪರಾಯಣ ಕ್ವಚಿತ್ ಕ್ವಚಿತ್ ಮಹಾರಾಜ, ಅಲ್ಲಲ್ಲಿ ಬರ್ತಾರೆ. ದ್ರುಮಿಲೇಶು ಚ ಭೂಯಿಷ, ಭಾರಿ ಹೆಚ್ಚಾಗಿ ಈ ಕಡೆ ಬರ್ತಾರೆ ದಕ್ಷಿಣದೊಳಗೆ. ಅದು ಕೂಡ ಎಲ್ಲಿರ್ತಾರೆ ಅಂದರೆ ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾಪ ಯಸ್ವಿನಿ ಕಾವೇರಿ ಚ ಮಹಾಪುಣ್ಯ ಪ್ರತೀತಿ ಚ ಮಹಾನದಿ. ಇವೆಲ್ಲ ಹೇಳ್ತಾರೆ ಯಾವ್ಯಾವ ನದಿಗಳಲ್ಲಿ ತೀರ ಅಂದರೆ ತಾಮ್ರಪರ್ಣಿ ನದಿ, ಕೃತಮಾಲಾ ನದಿ. ಆ ಕೃತಮಾಲಾ ತೀರದಲ್ಲೇ ಅತಿ ಸತ್ಯವ್ರತ ರಾಜನೇ ಮತ್ಸ್ಯ ರೂಪ ಮಾತ್ರ ಸಿಕ್ಕಿದ್ದು ಕೃತಮಾಲಾ ನದಿ. ಆಮೇಲೆ ಪಯಸ್ವಿನಿ ನದಿ, ಕೃತಮಾಲಾ ಅದೇ ಅದು ತಾಮ್ರಪರ್ಣಿ ಹತ್ರನೇ ಬರುತ್ತೆ. ಆಮೇಲೆ ಇನ್ನೊಂದು ಪಾಪ ತಾಮ್ರಪರ್ಣಿ ಕೇರಳದಲ್ಲಿ ನಿಮ್ಮ ಕನ್ಯಾಕುಮಾರಿ ಮೊದಲೇ ಕನ್ಯಾಕುಮಾರಿ ಮಧ್ಯದಲ್ಲಿ ಬರುತ್ತೆ ತಾಮ್ರಪರ್ಣಿ. ಅದೇ ಆ ಕಡೆಗೆ ಹೊರಟ್ರೆ ಅದರಲ್ಲೂ ಬರುತ್ತೆ. ಆ ಕಡೆಗೆ ಹೊರಟ್ರೆ ಎಲ್ಲಿ ನೀವು ತ್ರಿವೆಂಡಮ್ ಕಡೆ ಹೊರಟ್ರೆ ತಿರುನೆಲ್ವೇಲಿ ಅಲ್ಲಿ ಬರುತ್ತೆ. ಅಲ್ಲಿ ಈ ಕಡೆ ಹೀಗೆ ಹರ್ಕೊಂಡ್ಬರುತ್ತ ಯಾರ ತಿರುಚೆಂದೂರು ಸಮುದ್ರ ತೀರ, ಅದು ಅಲ್ಲಿ ಸಮುದ್ರ ಇಲ್ಲ. ಅಲ್ಲಿ ಹುಟ್ಟಿ ಈ ಕಡೆ ಬರುತ್ತೆ, ಹುಟ್ಟಿ ಈ ಕಡೆ ಬರುತ್ತೆ ಹರ್ಕೊಂಡು. ಆ ಕಡೆ ಹೋಗೋದಿಲ್ಲ. ಸುಬ್ರಹ್ಮಣ್ಯ ಕುಮಾರಧಾರ ಅದು ತಿರುಚಂದ್ರ ಅಲ್ಲ, ಸುಬ್ರಹ್ಮಣ್ಯ ದೇವರು ಇರೋದಲ್ಲಿ ಸಮುದ್ರ ತೀರ, ಅದು ತೀರ ಹತ್ರ ಸಮುದ್ರಕ್ಕೆ ಗೊತ್ತಾಯ್ತಾ, ಪಕ್ಕದಲ್ಲೇ ಸಮುದ್ರ ಅಷ್ಟ ಹತ್ರದಲ್ಲಿದೆ. ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಪುಣ್ಯ. ಕಾವೇರಿ ನದಿ ಭಾರಿ ಪುಣ್ಯ, ಅದು ಒಳ್ಳೆ ಭಕ್ತಿ ಕೊಡೋ ನದಿ ಅಂತ ಹೇಳ್ತಾರೆ. ಪ್ರತೀತಿ ಚ ಮಹಾನದಿ, ಪ್ರತೀತಿ ಪ್ರತೀಚಿ ನದಿ ಅಂದ್ರೆ ಪ್ರತೀಚಿ ಮಹಾನದಿ ಅಂದ್ರೆ ಪಶ್ಚಿಮ ಕರೆಯುವ ಮಹಾನದಿಯಲ್ಲಿ ಕಾವೇರಿ ಆ ಕಡೆಯಿಂದ ಈ ಕಡೆ ಬರುತ್ತೆ ಅಂತ ಹೇಳ್ತಾರೆ. ಎರಡು ಭಾಗ ಅಲ್ಲಿ ಕಾವೇರಿ ಚ ಮಹಾಪುಣ್ಯ ಮುಗಿತಲ್ಲಿ ಪ್ರತೀಚಿ ಚ ಮಹಾನದಿ ನೇತ್ರಾವತಿ ಅಂತ ಬರೀತಾರೆ. ಪ್ರತೀಚಿ ಮಹಾನದಿ ನೇತ್ರಾವತಿ ನದಿ, ಎರಡು ಕೂಡ ಶ್ರೇಷ್ಠ. ನೇತ್ರಾವತಿ ಈ ಕಡೆಗೆ ಬೆಂಗಳೂರು ಕಡೆ ಇದು ಬಂತು, ಕಾವೇರಿ ಆ ಕಡೆ ಬಂತು. ಇವೆಲ್ಲ ದ್ರವಿಡ ದೇಶಗಳಲ್ಲಿ ಒಳ್ಳೆ ಭಕ್ತಿ ಇರುತ್ತೆ ಅಂತ ಹೇಳ್ತಾರೆ. ತಾಮ್ರಪರ್ಣಿ ನದಿ ಎತ್ರ ಕೃತಮಾಲಾ ಪಯಸ್ವಿನಿ ನದಿ, ಪಯಸ್ವಿನಿ ನದಿ ತೀರದಲ್ಲಿ ಅಡೂರು ಇರೋದು. ಅಲ್ಲೇ ಆಚಾರ್ಯ ಸೃಷ್ಟಿ ಸಹಸ್ರನಾಮಕ್ಕೆ ನೂರರ್ಥ ಅಂತ ಹೇಳಿದ ಆದ ತೀರದೊಳಗೆ. ಪಯಸ್ವಿನಿ ತೀರದಲ್ಲಿ ಮುಂದೆ ದುರ್ಗಾವತಾರ ಆಗೋದಲ್ಲೇನೆ. ಪಯಸ್ವಿನಿ ಪ್ರೇಕ್ಷ ಸೋಸ್ಪರದತ್ರ ಚಂಡಿಕಾಂ ಅಂತ ಹೇಳ್ತಾರೆ ಮಧ್ವಯುಜದಲ್ಲಿ. ಪಯಸ್ವಿನಿ ಜಗತ್ಸ್ವಾಮಿ ತ್ವಯಿ ಸನ್ನಿಹಿತೋ ಧ್ರುವಂ ನಚೇತ್ ತತ್ ಪ್ರೇಯಸೀ ತೀರೆ ಕಥಂತೆ ಅವತರಿಷ್ಯತಿ. ತೀರ್ಥಪುರಮದಲ್ಲಿ ವಾಜರಾಸ ಅವರು ಬರೀತಾರೆ. ಪಯಸ್ವಿನಿ ನದಿಗೆ ಹೋದ ಕಾಲಕ್ಕೆ ನೀವು ಅತ್ಯಂತ ದೇವರ ಸನ್ನಿಧಾನ ಭಾರಿ ಜಾಸ್ತಿ ಇದೆ, ಅದಕ್ಕೆ ದುರ್ಗಾದೇವಿ ಇಲ್ಲೇ ಅವತಾರ ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಪಯಸ್ವಿನಿ ನದಿ ಆಯಿತು. ಕಾವೇರಿ ಚ ಮಹಾಪುಣ್ಯ ಪ್ರತೀತಿ ಚ, ಇದು ಪಾಲಹಾರ ಅಂತ ಪಯಸ್ವಿನಿ ಕರೀತಾರೆ. ಪಾಲಹಾರ ಇದೆ, ಪಾಲು ಹಾರು, ಪಯಸ್ ಅಂದ್ರೆ ಹಾಲು, ಅದನ್ನು ಅದನ್ನು ಕರೆಯೋಗುಂಟ ಕ್ಷೀರನದಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಪಯಸ್ವಿನಿನೇ, ಇದು ಟೆಕ್ನಿಕಲಿ ಪಯಸ್ವಿನಿ, ಅದು ಅರ್ಥತ ಪಯಸ್ವಿನಿ. ಕಾವೇರಿ ಚ ಮಹಾಪುಣ್ಯ ಪ್ರತೀತಿ ಚ ಮಹಾನದಿ ಬರೀತಾರೆ ನೋಡಿ. ತಥಾ ಬಲೌ ದುಮಿರೇಶು ತಾಮ್ರಪರ್ಣ್ಯಾದಿ ನದ್ಯಃ ಕ್ವಚಿತ್ ಕ್ವಚಿತ್ ದೇಶೇ ಪ್ರತೀಚಿ ಮಹಾನದಿ ನಾಮ್ನಾ ವೇತ್ರವತಿ ನೇತ್ರ ವರಾಹ ಕ್ಷೇತ್ರಾತ್ ಸಹ್ಯಗಿರಿಂ ಭಿತ್ವಾ ಪಶ್ಚಿಮ ಸಮುದ್ರಂ ಚಂದಮಾನ. ಸ್ಪಷ್ಟ ಮಾಡಿದ್ರು ವರಾಪುರ ಕುದುರೆ ಮುಖ, ಅಲ್ಲಿ ಹುಟ್ಟುಬಿಟ್ಟು ಸಮುದ್ರ ಪಶ್ಚಿಮದ ಹರತಕ್ಕಂಥ ನದಿ ಮಹಾನದಿ. ಅದೇ ಮಧ್ವದಲ್ಲಿ ಹೇಳಬೇಕಾದ್ರೆ ಆಚಾರ್ಯರು ಅಚ್ಯುತ ಪದ್ಮ ಸನ್ಯಾಸ ತಗೋಬೇಡಿ ಉಡುಪಿಯಲ್ಲಿ ಹೋದಾಗ ಹೇಳಿದರು. ಅವರು ಮತ್ತೆ ವಾಪಸ್ ಬಂದರು, ಇವರು ಮತ್ತೆ ಕಾಂಡಕ್ಕೆ ಹೋದರು ತಂದೆ. ಅಟ್ಟಂತೆ ಸಂಚಾರ ಮಾಡ್ತಾ ಮಾಡ್ತಾ ಆಚಾರ್ಯ ಎಲ್ಲಿ ಹೋಗಿದ್ರು ಅಂದರೆ ಮಹಾನದಿಯನ್ನು ದಾಟಿದ್ರು ಅಂತ ಹೇಳ್ತಾರೆ. ಮಹಾನದಿ ನೇತ್ರಾವತಿ ನದಿ, ಅದು ಮಧ್ವದಿನ ಉಪಯೋಗ ಪದ ಹಾಗೆ ಇಟ್ಟಿದೆ. ನೇತ್ರಾವತಿ ಅಂತ ಹೆಸರು ಭಾವಪರೀಕ್ಷೆ ಬರೀತಾರೆ, ನೇತ್ರಾವತಿ ಇತ್ಯರ್ಥ ಅಂತ ಬರೀತಾರೆ. ಮೂಲದಲ್ಲಿ ಮಹಾನದಿ ಅಂತ ಬರೀತಾರೆ. ಮಹಾನದಿ ಅಂದ್ರೆ ಇದೇನೆ ಅಂತ ಹೇಳ್ತಾರೆ. ಅಲ್ಲೇ ಅದಲ್ಲ, ಅದರ ಬೇರೆ ಜಾಗಗಳಿವೆ. ತಥಾ ಸಂಭೂತ ನಾರಾಯಣ ಪರಾಯಣ ಸ್ಯುಃ ಯತ್ರ ದ್ರುಮಿಲೇಶು ತಾಮ್ರ ಪರ್ಣ್ಯಾದಿ ನದ್ಯಃ ಸಂತಿ ಪ್ರತೀತಿ ಮಹಾನದಿ ನಾಮ್ನಾ ವೇತ್ರವತಿ ನೇತ್ರವತಿ ಎರಡು ಒಂದೇ ವರಾಹ. ಅದು ಬೇರೆ, ಅದು ಆ ವೇತ್ರವತಿ ಬೇರೆ, ಅದು ಕಾಳಿದಾಸ ವರ್ಣನೆ ಮಾಡ್ತಾರೆ. ನನಗೆ ಇದು ಈ ದಕ್ಷಿಣದ್ದು, ಇದು ನೇತ್ರಾವತಿ ವರಾಹ ಕ್ಷೇತ್ರ. ಇದು ನೇತ್ರಾವತಿ, ಇಲ್ಲಿ ಎರಡು ಒಂದೇ ಹೆಸರು, ಅಲ್ಲಿ ಬೇರೆ. ಸಹ್ಯಗಿರಿಂ ಭಿತ್ವಾ ಪಶ್ಚಿಮ ಸಮುದ್ರಂ ಶಂದಮಾನ ದೇವರ್ಷಿ ಪಿತೃಭೂತಾಪ್ತನ್ ಋಣಾಂ ಪೂಜಕಾಸ್ಯುಹು. ವೆರಿ ಇಂಪಾರ್ಟೆಂಟ್. ಯೇ ಪಿಬಂತಿ ಜಲಂ ತಾಸಾಂ, ಬರೀ ಅಲ್ಲಿ ವಾಸ ಮಾಡೋರು ಯಾತಕ್ಕೆ ಮಹತ್ವ ಅಂದರೆ, ಯೇ ಪಿಬಂತಿ ಜಲಂ ತಾಸಾಂ ಮನುಜ ಮನುಜೇಶ್ವರ ಪ್ರಾಯೋಭಕ್ತ ಭಗವತಿ ವಾಸುದೇವಿ ಅಮಲಾಶಯಃ. ಯೇ ಪಿಬಂತಿ ಜಲಂ ತಾಸಾಂ, ಯಾರು ಈ ನದಿಗಳ ನೀರನ್ನು ಕುಡಿತಾರೋ, ಏ ಮನುಜೇಶ್ವರ ತಿಮಿರಾಜ ಪ್ರಾಯೋಭಕ್ತ ಭಗವತಿ, ನೀರು ಕುಡಿದ್ರೆ ದೇವ್ರ ಭಕ್ತರಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಕಾವೇರಿ ನೀರು ಕುಡಿದ್ರೆ ದೇವ್ರ ಭಕ್ತಿ ಜಾಸ್ತಿ ಆಗುತ್ತೆ. ಇಷ್ಟು ನದಿಗಳ ನೀರು, ತಾಮ್ರಪರ್ಣಿ ಪದ್ಮಮಾಲ ಮಹಾ ನೇತ್ರಾವತಿ, ಇವೆಲ್ಲ ನೀರು ಕುಡಿದ್ರೆ ಅವರ ದೇವ್ರ ಭಕ್ತರಾಗಿ ಬಿಡ್ತಾರೆ. ಪ್ರಾಯೋಭಕ್ತ ಭಗವತಿ ವಾಸುದೇವಿ ಅಮಲಾಶಯಃ, ಮನಸ್ಸು ನಿರ್ಮಲವಾಗ್ತದೆ, ಅವರಿಗೆ ಒಳ್ಳೆ ಭಕ್ತಿ ಬರ್ತದೆ. ಕಾವೇರಿ ನದಿ ಯಾತಕ್ಕೆ ಶ್ರೇಷ್ಠ ಅಂದರೆ, ಮೂರು ಕಡೆ ರಂಗನಾಥ ಇದ್ದಾರೆ, ಮೂರು ಒಳ್ಳೆ ಸೆಂಟ್ರಸ್, ಸ್ವಯಂವ್ಯಕ್ತ ಕ್ಷೇತ್ರ ಅದಿರೋದು ಯಾವುದ್ರಲ್ಲಿ, ಕಾವೇರಿ ನದಿ ಮಧ್ಯದಲ್ಲಿ ಆದ ಅದು ಆದ್ಯಂ ಸ್ವಯಂವ್ಯಕ್ತಂ, ಸ್ವಯಂವ್ಯಕ್ತಲ್ಲಿ ನಂಬರ್ ಒನ್ ಶ್ರೀರಂಗ ಅಂತೇಳಿ. ಅದು ಮೂರು ಕಡೆ ಇರೋದು ಕಾವೇರಿ ನದಿಯೊಳಗೆ, ಅದು ಕಾವೇರಿ ನದಿ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ದರಿಂದ ಕಾವೇರಿ ನದಿ ಯಾತ್ರೆ, ಕಾವೇರಿ ತೀರ್ಥ ಅವೆಲ್ಲ ಭಾರಿ ಮುಖ್ಯ. ಅದು ಹೇಳ್ತಾರೆ, ಮೊದಲೆಲ್ಲ ಬೆಂಗಳೂರು ಯಾವುದಕ್ಕೂ ಭಾರಿ ಫೇಮಸ್ ಆಗಿರಲಿಲ್ಲ. ಅದೇ ಹಿಸ್ಟ್ರಿ ಹುಡುಕಿ, ಬೆಂಗಳೂರು ಹಳೆ ಕಾಲದ ಯಾವ ಪಂಡಿತರು ಇದ್ದಿಲ್ಲ, ನೂರಾರು ವರ್ಷಗಳ ಹಿಂದೆ ನೂರಾರು ಪಂಡಿತ ಎಕ್ಸೆಪ್ಟ್ ಈಗ ನಂಬರ್ ಒನ್ ಆಗಿರಲಿಲ್ಲ. ಯಾಕಂದ್ರೆ ದಕ್ಷಿಣದ ಕಾವೇರಿ ಕುಡಲೆ ಶುರು ಮಾಡಿದ್ರೆ ಜನರು, ದಕ್ಷಿಣಕ್ಕೆ ಬಂತಲ್ಲ ಕಾವೇರಿ, ಕಾವೇರಿ ಬಂದು 20-30 ವರ್ಷ ಆಯ್ತು ಹೆಚ್ಚು ಕಡಿಮೆ. ಆಗಿರೋದ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ, ಕಾವೇರಿ ನೀರು ಕುಡಿದು ಕುಡಿದು ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲವರು ಮೊದಲು ಇರಲಿಲ್ಲ, ಮೊದಲು ಒಳ್ಳೆ ಸಾಕ್ಷಿ ಅದು, ಮೊದಲಿಲ್ಲದೆ ಅವಕಾಶ ಬಂತೀಗ. ತಮಿಳ್ನಾಡಲ್ಲಿ ಭಾರಿ ಪಂಡಿತರಿದ್ದಾರೆ, ಆಯ್ನ ಕಾಲಕ್ಕೆ ವೇದ ಆದರೆ ತಮಿಳ್ನಾಡದ, ಇವತ್ತಿಗೂ ಕೂಡ ಅಲ್ಲಿ ಪಂಡಿತರು ಭಾರಿ ಜಾಸ್ತಿ ಇದ್ದದ್ದು ಆ ಕಡೆಗೆ. ಈಗ ಕಡಿಮೆ ಆಗಿದೆ, ಅಲ್ಲಿ ಭಾಳ ಜಾಸ್ತಿ ಆಗಿ ಈ ಕಡೆ ಬಂದ್ಬಿಡ್ತು, ಆ ಕಡೆ ಹೋಯ್ತು, ಅದಕ್ಕೆ ಆಗಾಗ್ಬಿಟ್ಟಿದೆ ಅಷ್ಟೇ. ಇವ್ರು ನೀರು ಬಿಡೋದಿಲ್ಲ ಆದರೆ ಒಳ್ಳೇದೇ, ಭಕ್ತಿ ನಮ್ಮಲ್ಲೇ ಇರಲಿ ತಿಟ್ಟೋಣ ಇರಕ್ಕೆ, ಅದು ಗೊತ್ತಿಲ್ಲ ಅಷ್ಟೇ ಅವ್ರಿಗೆ ಗೊತ್ತಿಲ್ಲ. ನೀರು ಬಿಟ್ಟರೆ ಭಕ್ತಿ ಕೊಡ್ರಿ ಅಂತ ಅವ್ರಿಗೆ ಅರ್ಥ. ಪಾಪ ಮದ್ವೆಸಗಳು ತಮಾಷೆ ಮಾಡ್ತಾರೆ, ಬರೀ ಭಕ್ತಿ ಅಲ್ಲ, ಮುಕ್ತಿ ಭಕ್ತಿ ಎರಡು ಕೊಡುತ್ತೆ ಅಂತ ಹೇಳ್ತಾರೆ. ಮೋಕ್ಷದಾನ ಕ್ಷಮಾ ಸಂತಿ ಸರಿತಃ ತತ್ರ ತತ್ರ ಹಿ, ಮೋಕ್ಷ ಕೊಡೋ ನದಿಗಳು ಬೇಕಾದಷ್ಟಿವೆ. ಕಾವೇರಿ ಚೋಲಭೂಮಾತ ಭುಕ್ತಿ ಮುಕ್ತಿಕರಿ ಸರಿತ್, ಕಾವೇರಿ ಚೋಲಭೂಮಿ ನದಿ ಇದು ಭುಕ್ತಿ ಮುಕ್ತಿ ಎರಡು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆಗನ್ನ ತಲೆಗೆ ಜ್ಞಾನ ಎರಡೂ ಕೊಡೋ ಶಕ್ತಿ ಇರೋದು ಇದು ಕೊಂಡಾಡ್ತ ಅದಕ್ಕೆ ಇದು ಬೇಸಿಸ್. ಭಾಗವತ ಪುರಾಣ ಆಧಾರನೇ ಬರೆದಿರೋ ಮಾತುಗಳು. ಇವತ್ತು ಕಾವೇರಿ ಎಷ್ಟು ಕಡೆ ಡ್ಯಾಮ್ ಇದೆ ಅವತ್ತ, ಎಲ್ಲ ಕಡೆಗೂ ಅದಕ್ಕೆ ನೀರು ಸಮುದ್ರಕ್ಕೆ ಹನಿ ಬಿಡೋದಲ್ಲ, ಅಷ್ಟು ಮಟ್ಟಿಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಪ್ರಾಯೋ ಭಕ್ತ ಭಗವತಿ ಅಲ್ಲ, ಮುಕ್ತಿ ಭಕ್ತಿ ಎರಡು ಕೊಡುತ್ತೆ ಅಂತ ಹೇಳ್ತಾರೆ. ಮೋಕ್ಷದಾನ ಕ್ಷಮಾ ಸಂತಿ ಸರಿತಃ ತತ್ರ ತತ್ರ ಹಿ, ಮೋಕ್ಷ ಕೊಡೋ ನದಿಗಳು ಬೇಕಾದಷ್ಟಿವೆ. ಕಾವೇರಿ ಚೋಲಭೂಮಾತ ಭುಕ್ತಿ ಮುಕ್ತಿಕರಿ ಸರಿತ್, ಕಾವೇರಿ ಚೋಲಭೂಮಿ ನದಿ ಇದು ಭುಕ್ತಿ ಮುಕ್ತಿ ಎರಡು ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆಗನ್ನ ತಲೆಗೆ ಜ್ಞಾನ ಎರಡು ಕೊಡೋ ಶಕ್ತಿ ಇರೋದು ಇದು ಕೊಂಡಾಡ್ತಾ ಅದಕ್ಕೆ ಇದು ಬೇಸಿಸ್. ಭಾಗವತ ಪುರಾಣ ಆಧಾರನೇ ಬರೆದಿರೋ ಮಾತುಗಳು. ಇವತ್ತು ಕಾವೇರಿ ಎಷ್ಟು ಕಡೆ ಡ್ಯಾಮ್ ಇದೆ ಅವತ್ತ, ಎಲ್ಲ ಕಡೆಗೂ ಅದಕ್ಕೆ ನೀರು ಸಮುದ್ರಕ್ಕೆ ಹನಿ ಬಿಡೋದಲ್ಲ, ಅಷ್ಟು ಮಟ್ಟಿಗೆ ಕಟ್ಟಾಕ್ಬಿಟ್ಟಿದ್ದಾರೆ. ಪ್ರಾಯೋ ಭಕ್ತ ಭಗವತಿ ವಾಸುದೇವಿ ಅಮಲಾಶಯ, ಮನಸ್ಸು ನಿರ್ಮಲವಾಗುತ್ತೆ, ಭಕ್ತಿ ಬರುತ್ತೆ. ಇಷ್ಟು ಹೇಳಿ ದೇವಿ ದೇವ ದೇವರ್ಷಿ ಭೂತಾಪ್ತಂಡೃಣಾಂ ಪಿತೃಣಾಂ ನಕಿಂಕರೋ ನಾಯಮೃಣೀ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಕಥೋ ಮುಕುಂದಂ ಪರಿಚರ್ಯಯಾ ಚ. ಬಹಳ ಪೂರ್ವ ಶ್ಲೋಕ ಇದು. ದೇವರ್ಷಿ ಭೂತಾಪ್ತಂಡೃಣಾಂ ಪಿತೃಣಾಂ ನಕಿಂಕರೋ ನಾಯಮೃಣೀ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಕಥೋ ಮುಕುಂದಂ ಪರಿಚರ್ಯಯಾ ಚ. ಸರಿಯಾಗಿ ಓದ್ಬೇಕದನ್ನ ನೋಡು ನಿಮಿರಾಜ. ಯಾರು ಸರ್ವಾತ್ಮನ ಎಲ್ಲ ರೀತಿಯಲ್ಲೂ ಕೂಡ ಶರಣ್ಯಂ ಮುಕುಂದಂ ಮೋಕ್ಷ ಕೊಡತಕ್ಕಂಥ ಪರಮಾತ್ಮನನ್ನ ಶರಣು ಹೊಂದಿರ್ತಾನೋ ಅವನಿಗೆ ದೇವ ಋಷಿ ಭೂತ ಋಣ ಯಾರು ಋಣನ ಅವನಿಗಿಲ್ಲ. ಹಿ ಫ್ರೀ ಬಿಕಮ್ಸ್ ಫ್ರೀ ಫ್ರಮ್ ಆಲ್ ಕಮಿಟ್ಮೆಂಟ್ಸ್ ಅಂತ ಅರ್ಥ. ದೇವ ಯಜ್ಞ ಯಾವ ಯಜ್ಞನೂ ಮಾಡಬೇಕಾಗಿಲ್ಲ, ಆ ಸ್ಥಿತಿಗೆ ಹೋಗ್ಬಿಡ್ತಾನೆ. ಅಂದರೆ ಎಲ್ಲ ಸರ್ವೋತ್ತಮ ಈತ ಆದ್ದರಿಂದ ಸರ್ವೋತ್ತಮ ಕುತ್ಕೊಂಡ್ರೆ ಉಳಿದೆಲ್ಲ ಕೆಲಸಕ್ಕೂ ಎಕ್ಸೆಂಪ್ಷನ್. ಅದನ್ನು ಹೇಳ್ತಾರೆ ವೆರಿ ಅದ್ ಹಿಸ್ಟ್ರಿ ಹುಡುಕಿ, ಬೆಂಗಳೂರಿನ ಹಳೆ ಕಾಲದ ಯಾವ ಪಂಡಿತರು ಇದ್ದಿಲ್ಲ, ನೂರಾರು ವರ್ಷಗಳ ಹಿಂದೆ ನೂರಾರು ಪಂಡಿತ ಎಕ್ಸೆಪ್ಟ್ ಈಗ ನಂಬರ್ ಒನ್ ಆಗಿರಲಿಲ್ಲ. ಯಾಕಂದ್ರೆ ದಕ್ಷಿಣದ ಕಾವೇರಿ ಕುಡಲೆ ಶುರು ಮಾಡಿದ್ರೆ ಜನರು, ದಕ್ಷಿಣಕ್ಕೆ ಬಂತಲ್ಲ ಕಾವೇರಿ, ಕಾವೇರಿ ಬಂದು 20-30 ವರ್ಷ ಆಯ್ತು ಹೆಚ್ಚು ಕಡಿಮೆ. ಆಗಿರೋದು ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಕಾವೇರಿ ನೀರು ಕುಡಿದು ಕುಡಿದು ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲವರು ಮೊದಲು ಇರಲಿಲ್ಲ, ಮೊದಲು ಒಳ್ಳೆ ಸಾಕ್ಷಿ ಅದು. ಮೊದಲಿಲ್ಲದೆ ಅವಕಾಶ ಬಂತೀಗ. ತಮಿಳ್ನಾಡಲ್ಲೇ ಭಾರಿ ಪಂಡಿತರಿದ್ದ ಆಯ್ನ ಕಾಲಕ್ಕೆ, ವೇದ ಆದರೆ ತಮಿಳ್ನಾಡದ ಇವತ್ತಿಗೂ ಕೂಡ ಅಲ್ಲಿ ಪಂಡಿತರು ಭಾರಿ ಜಾಸ್ತಿ ಇದ್ದದ್ದು. ಆ ಕಡೆಗೆ ಈಗ ಈ ಕಡಿಮೆ ಆಗಿದೆ, ಅಲ್ಲಿ ಭಾಳ ಜಾಸ್ತಿ ಆಗಿ ನೀರು ಈ ಕಡೆ ಬಂದುಬಿಡ್ತು, ಆ ಕಡೆ ಹೋಯ್ತು. ಅದಕ್ಕೆ ಆಗಾಗ್ಬಿಟ್ಟಿದೆ ಅಷ್ಟೇ. ಇವ್ರು ನೀರು ಬಿಡೋದಿಲ್ಲ ಆದರೆ ಒಳ್ಳೇದೇ, ಭಕ್ತಿ ನಮ್ಮಲ್ಲೇ ಇರಲಿ ತಿಟ್ಟೋಣ ಇರೋಕ್ಕೆ. ಅದು ಗೊತ್ತಿಲ್ಲ ಅಷ್ಟೇ ಅವ್ರಿಗೆ, ಅವ್ರಿಗೆ ಗೊತ್ತಿಲ್ಲ. ನೀರು ಬಿಟ್ಟರೆ ಭಕ್ತಿ ಕೊಡ್ರಿ ಅಂತ ಅವ್ರಿಗೆ ಅರ್ಥ. ಪಾಪ ಮದ್ರಾಸ್ ಅವರು ತಮಾಷೆ ಮಾಡ್ತಾರೆ, ಬರೀ ಭಕ್ತಿ ಅಲ್ಲ, ಮುಕ್ತಿ ಭಕ್ತಿ ಎರಡು ಕೊಡುತ್ತೆ ಅಂತ ಹೇಳ್ತಾರೆ. ಮೋಕ್ಷದಾನ ಕ್ಷಮಾ ಸಂತಿ ಸರಿತಃ ತತ್ರ ತತ್ರ ಹಿ. ಮೋಕ್ಷ ಕೊಡೋ ನದಿಗಳು ಬೇಕಾದಷ್ಟಿವೆ. ಕಾವೇರಿ ಚೋಲಭೂಮಾತ ಭುಕ್ತಿ ಮುಕ್ತಿಕರಿ ಸರಿತ್. ಕಾವೇರಿ ಚೋಲಭೂಮಿ ನದಿ ಇದು ಭುಕ್ತಿ ಮುಕ್ತಿ ಎರಡು ಕೊಡುತ್ತೆ ಅಂತ ಹೇಳ್ತಾರೆ. ಅನ್ನ ಹೊಟ್ಟೆಗನ್ನ ತಲೆಗೆ ಜ್ಞಾನ ಎರಡೂ ಕೊಡೋ ಶಕ್ತಿ ಇರೋ ನದಿ ಅಂತ ಕೊಂಡಾಡ್ತಾರೆ. ಅದಕ್ಕೆ ಇದು ಬೇಸಿಸ್ ಭಾಗವತ ಪುರಾಣ ಆಧಾರನೇ ಬರೆದಿರೋ ಮಾತುಗಳು. ಇವತ್ತು ಕಾವೇರಿ ಎಷ್ಟು ಕಡೆ ಡ್ಯಾಮ್ ಇದೆ ಅವತ್ತ ಎಲ್ಲ ಕಡೆಗೆ ಅದಕ್ಕೆ ನೀರು ಸಮುದ್ರಕ್ಕೆ ಹನಿ ಬಿಡೋದಲ್ಲ, ಆಟೋಮೆಟಿಕ್ ಕಟ್ಟಾಕ್ಬಿಟ್ಟಿದ್ದಾರೆ. ತಾಯೋ ಭಕ್ತ ಭಗವತಿ ವಾಸುದೇವಿ ಅಮಲಾಶಯ. ಮನಸ್ಸು ನಿರ್ಮಲವಾಗುತ್ತೆ, ಭಕ್ತಿ ಬರುತ್ತೆ. ಇಷ್ಟು ಹೇಳಿ ದೇವಿ ದೇವ ದೇವರ್ಷಿ ಭೂತಾಪ್ತಂಡೃಣಾಂ ಪಿತೃಣಾಂ ನಕಿಂಕರೋ ನಾಯಮೃಣಿ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಕಥೋ ಮುಕುಂದಂ ಪರಿಚರ್ಯಯಾ ಚ. ಬಹಳ ಪೂರ್ವ ಶ್ಲೋಕ ಇದು. ದೇವರ್ಷಿ ಭೂತಾಪ್ತಂಡೃಣಾಂ ಪಿತೃಣಾಂ ನಕಿಂಕರೋ ನಾಯಮೃಣಿ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಕಥೋ ಮುಕುಂದಂ ಪರಿಚರ್ಯಯಾ ಚ. ಸರಿಯಾಗಿ ಓದ್ಬೇಕದನ್ನ ನೋಡು ನಿಮಿರಾಜ. ಯಾರು ಸರ್ವಾತ್ಮನ ಎಲ್ಲ ರೀತಿಯಲ್ಲೂ ಕೂಡ ಶರಣ್ಯಂ ಮುಕುಂದಂ ಮೋಕ್ಷ ಕೊಡತಕ್ಕಂಥ ಪರಮಾತ್ಮನನ್ನ ಶರಣ ಹೊಂದಿರ್ತಾನೋ ಅವನಿಗೆ ದೇವ ಋಷಿ ಭೂತ ಋಣ ಯಾರು ಋಣನ ಅವನಿಗಿಲ್ಲ. ಹಿ ಫ್ರೀ ಬಿಕಮ್ಸ್ ಫ್ರೀ ಫ್ರಮ್ ಆಲ್ ಕಮಿಟ್ಮೆಂಟ್ಸ್ ಅಂತ ಅರ್ಥ. ದೇವ ಯಜ್ಞ ಯಾವ ಯಜ್ಞನೂ ಮಾಡಬೇಕಾಗಿಲ್ಲ, ಆ ಸ್ಥಿತಿಗೆ ಹೋಗ್ಬಿಡ್ತಾನೆ. ಅಂದರೆ ಎಲ್ಲರ ಸರ್ವೋತ್ತಮೀತಾದ್ರಿಂದ ಸರ್ವೋತ್ತಮ ಕುತ್ಕೊಂಡ್ರೆ ಉಳಿದ ಎಲ್ಲ ಕೆಲಸಕ್ಕೂ ಎಕ್ಸೆಂಪ್ಷನ್. ಅದನ್ನು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಅದು ಅರ್ಥ ಬರೀತಾರೆ ಏನಾಗೆ ಅಂದರೆ ಅಂತ ಅರ್ಥ ಹೇಳ್ತಾರೆ. ಸಾಮಾನ್ಯ ಮುಕ್ತ ವಿಶೇಷ ಮಾಹ ದೇವರ್ಷೀತಿ. ಸಾ ವಿಶೇಷ ಏನು ಫಲ ಅಂದರೆ ಸೋ ಯೋ ಅಸಾಧಾರಣ ಪರಿಚರ್ಯಯ ಸರ್ವಾತ್ಮನ ಶರಣ್ಯಂ ಮುಕುಂದಂ ಶರಣಂ ಕಥೋ ಭವತಿ ಸೋಯಂ ದೇವಾದೀನಾಂ ಕಿಂಕರ ಋಣೀಚ ನಭವತಿ ಸೋತ್ತಮಾನ್ ವಿಹ ವಿನಾ ಇತಿ ಶೇಷ. ಇಲ್ಲಿ ಎರಡರ್ಥ. ಒಂದರ್ಥ ಏನು ಅಂದರೆ ಅದು ಗೀತಾದಲ್ಲಿ ಬಂದಿರೋ ಶ್ಲೋಕಕ್ಕೆ ಟ್ಯಾಲಿ ಆಗುತ್ತೆ. ದೇವನ ಸರ್ವಾತ್ಮನ ಶರಣವನ್ನು ಅಸಪ್ರಜ್ಞಾತ ಸಮಾಧಿಯಲ್ಲಿ ಕೊಡೋದು ಅಂತ ಅರ್ಥ. ಅಲ್ಲಿ ಕೂತಾಗ ಅವ್ರು ಯಾವ ಬಂಧನ ಕೂಡ ಇಲ್ಲ. ತಸ್ಯ ಕಾರ್ಯಂ ನ ವಿದ್ಯತೆ ಭಗವದ್ಗೀತೆಯಲ್ಲಿ ಬಂದಿದೆ. ದೇವಕಾರ್ಯ ಪಿತೃಕಾರ್ಯ ಸ್ನಾನ ಸಂಧ್ಯಾ ಏನೇನೂ ಇಲ್ಲ ಅವನಿಗೆ, ಯಾಕೆ ಅಪರೋಕ್ಷಜ್ಞ ಅಸಂಪ್ರಜ್ಞ ಸಮಾಧಿಯಲ್ಲಿ ಕೂತ್ಬಿಟ್ಟಿಲ್ಲ. ಇದು ಮುಖ್ಯವಾದ ಅರ್ಥ ಇದು. ಇನ್ನೊಂದು ಅರ್ಥ, ಯಾರು ದೇವರನ್ನು ಶರಣ ಹೊಂತಾನೆ ಅವನಿಗೆ ಉಳಿದವ್ರು ಯಾರು ಋಣನೂ ಇಲ್ಲೇ ಇಲ್ಲ. ನಮ್ಮ ಜನ ಏನೇನೋ ತಿಳ್ಕೊಂಡ್ಬಿಡ್ತೀವಿ, ಯಾರ್ದೋ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೇನೆ, ನಮ್ಮ ಫ್ರೆಂಡ್ ಮದುವೆ ಇದೆ, ಅವನು ಯಾವುದೋ ಜಾತಿ, ಅವನು ನಾಸ್ತಿಕ, ತುಂಬ ಹೆಲ್ಪ್ ಮಾಡಿದ್ದ, ಹೋದವರು ಭಾರಿ ಬೇಜಾರು ಮಾಡ್ಕೋತಾನೆ ಅಂತೇಳಿ ಸಂಧ್ಯಾ ಅಂದ್ಬಿಟ್ಟು ಹೋಗುತ್ತಿರ್ತಾನೆ ಕೂತು. ಅದಕ್ಕೆ ದಾಯಂಬೃಣಿ, ದೇವ ಕಾರ್ಯ ಮಾಡೋರಿಗೆ ಲೌಕಿಕ ಕಾರ್ಯ ಬಂಧನ ಅಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ. ಲೌಕಿಕ ಕಾರ್ಯ ಬಿಟ್ಟರೆ ನರಕ ಇಲ್ಲ, ದುಡ್ಡಿಲ್ಲ ಅದ್ರ ನರಕ ಇಲ್ಲ, ದುಡ್ಡು ಕಳ್ಕೊತಾನೆ ನರಕ ತಪ್ಪಿಸ್ಕೋತಾನೆ. ಆದರೆ ದೇವ್ರ ಕಾರ್ಯ ಬಿಟ್ಟರೆ ನರಕ ಬರುತ್ತೆ ಅವ್ರಿಗೆ, ಅರ್ಥ ಆಯ್ತು. ಇದನ್ನು ಯೋಚನೆ ಮಾಡಬೇಕು. ಲೌಕಿಕ ಕಾರ್ಯ ಇದು ಸ್ವಾರಸ್ಯ ಏನಂದರೆ, ಲೌಕಿಕ ಕಾರ್ಯ ಅಧ್ಯಾತ್ಮ ಕಾರ್ಯಗಳಲ್ಲಿ ವ್ಯತ್ಯಾಸ ಏನಂದರೆ, ಅಧ್ಯಾತ್ಮ ಕಾರ್ಯ ಬಿಟ್ಟರೆ ನರಕ ಪ್ರಾಪ್ತಿ, ಲೌಕಿಕ ಕಾರ್ಯ ಬಿಟ್ಟರೆ ನರಕ ಪ್ರಾಪ್ತಿ ಅಂತ ಹೇಳಿಲ್ಲ. ಸಿನಿಮಾ ಟಿಕೆಟ್ ತೊಗೊಂಡಿದ್ದ ಹೋಗಲಿಲ್ಲ, ದುಡ್ಡು ವೇಸ್ಟ್ ಆಯಿತು ಹೊರತು ನರಕ ಏನಿಲ್ಲ ಅದರಿಂದ. ಅದು ದೇವಸ್ಥಾನಕ್ಕೆ ಹೋಗಲಿಲ್ಲ, ಹೋಗ್ಬೇಕಾದ ದಿವಸ ದೋಷ ಬಂತ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಫೀಸ್ ಕೆಲಸ ಬಿಟ್ಟರೆ ಅವನಿಗೆ ಪ್ರಾಬ್ಲಮ್ ಇದೆ, ಲೌಕಿಕ ಮನೆ ಕೆಲಸ ಬಿಟ್ಟರೆ ಪ್ರಾಬ್ಲಮ್ ಇಲ್ಲ, ಬೇರೆ ಪ್ರಾಬ್ಲಮ್ ಬರಬಹುದು, ಅದಕ್ಕೆ ಸ್ಯಾಲ್ರಿ ಕಟ್ಟೋದೆಲ್ಲ ಮನಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಸರಿಯಾಗಿ ನೋಡ್ಕೋಬೇಕಲ್ಲ. ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ಇದಿಟ್ಕೊಂಡೇ ನಾರಾಯಣ ಪ್ರಸಾದ್ ಬರೆದಿತ್ತು. ಸೌಲಭ್ಯ ಶ್ರವಣಾದೀನಾಂ ಅನ್ಯತ್ ಸಂಕೋಚ ಅರ್ಹತಿ. ಪಾಠ ಪ್ರವಚನಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಉಳಿದೆಲ್ಲ ಕಷ್ಟಾರ್ಟ್ ಮಾಡ್ರಿ ಅಂತ ಹೇಳಿದೆ. ಅದನ್ನು ಮಾತ್ರ ಕಷ್ಟಾರ್ಟ್ ಎಂದೂ ಮಾಡಬಾರ್ದು. ಯೋ ಅಸಾಧಾರಣ ಪರಿಚರ್ಯೆಯ, ಸುಮ್ಮನೆ ಮಾಡೋರಿಗೆಲ್ಲ ಇದು ವ್ರತವಾಗಿ ಮಾಡಬೇಕಲ್ಲ, ದೇವರ ಬೇಗ ಆರಾಧನೆ ಮಾಡ್ತೇನೆ ಅಂತೇಳಿ. ಸರ್ವಾತ್ಮನ ಶರಣ ಹೊಂದವರಿಗೆ ಯಾವ ಬಂಧನಗಳೂ ಇಲ್ಲ. ಅದು ಸನ್ಯಾಸಿಗಳು ಪಿತೃಕಾರ್ಯ ಇಲ್ಲ, ಯಾತಕ್ಕೆ ದೇವರ ಸೇವೆ ಹೆಚ್ಚು ಹೋದ್ರಲ್ಲ, ಒಂದೊಂದೇ ಅಡ್ವಾಂಟೇಜ್ ಸಿಗಲು ಶುರುವಾಯಿತು. ಸೂತಕ ಇಲ್ಲ, ಇದಿಲ್ಲ. ಎಷ್ಟೋ ಜನ ಸನ್ಯಾಸಿ ಯಾತಕ್ಕೆ ತಗೋತಾರೆ ಅಂದರೆ ತುಂಬ ಟೈಮ್ ಹೋಗ್ಬಿಡುತ್ತೆ, ಅಂದರೆ ವೃದ್ಧಿ ಸೂತಕ ಪಿತೃಕಾರ್ಯ ಅವೆಲ್ಲ ಗಲಾಟೆಯೊಳಗೆ ಟೈಮ್ ವೇಸ್ಟ್ ಆಗುತ್ತೆ. ಸನ್ಯಾಸ ತೊಗೊಂಡ್ಬಿಟ್ರೆ ಬಂಧನೇ ಇಲ್ಲ, ಅದಕ್ಕೆ ತಗೋತಾರೆ. ಅದು ಒಳ್ಳೆ ಸನ್ಯಾಸ ತೊಗೊಳ್ಳೋ ಕಾರ್ಡ್ ಬರೀತಾರೆ ಬ್ರಹ್ಮನ. ಹೇಳಬೇಕಾದ್ರೆ ಸನ್ಯಾಸ ಯಾತಕ್ಕೆ ತಗೋಬೇಕು ಅಂದರೆ ಹೆಚ್ಚು ಟೈಮ್ ಯುಟಿಲೈಸ್ ಆಗಬೇಕಾದ್ರೆ ದೇವರ ಕಾರ್ಯಕ್ಕೆ ಬಂಧನ ಗೆದ್ದುಬಿಡ್ಬೇಕು. ಎಲ್ಲಕ್ಕ ರೀಚ್ ಆಗಿದ್ದರೆ ಬಿಡೋದು ಒಳ್ಳೇದು ಅಂತ, ಎಲ್ಲರೂ ಬಿಡಬಾರ್ದು, ಆ ಸ್ಟೇ ರೀಚ್ ಆಗಿರಬೇಕು. ದೇಶಾಂತು ಕಿಂಕರ ಕಿಂಕರನೂ ಅಲ್ಲ, ಋಣಿನೂ ಅಲ್ಲ. ಐ ಆಮ್ ನಾಟ್ ಅನ್ಸರಬಲ್. ಈಗ ಆಫೀಸ್ ರಿಟೈರ್ ಆಗಿಬಿಟ್ಟ ಬೆಡ್ ಸೇರಿ ಎಲ್ಲ ಮುಗಿದೋಯ್ತು. ಈಗ ಆಫೀಸ್ ಯಾವುದೇ ಕೇಸ್ ಬಂತು, ಇವ್ರಿ ನಾಟ್ ಅಪ್ಲಿಕಬಲ್ ಅದು. ಯಾಕೆ? ಅದು ಪ್ರಶ್ನೆನೇ ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಈ ರೀತಿ ಬರುತ್ತಾ ಅದರಿಂದ ಇನ್ನೊಬ್ಬರಿಗೆ ಋಣಿ ಆಗಬಾರ್ದು ಅಂತ ನಾವಿದ್ರೆ ಎಂದು ಕೂಡ ದೇವರನ್ನ ಆರಾಧನೆ ಮಾಡಿದರೆ ಎಂದು ಋಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಶಾಂತು ಕಿಂಕರ್, ನಮ್ಮಲ್ಲೂ ಕೂಡ ಒಂದು ಒಳ್ಳೆ ಇದಿದೆ, ಲೋನ್ ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ದೆ ಹಿಂದೆ, ಈಗಿದೆಯಲ್ಲ ಗೊತ್ತಿಲ್ಲ, ನ್ಯಾಷನಲ್ ಲೋನ್ ಸ್ಕಾಲರ್ಶಿಪ್ ಅಂತಿತ್ತು. ಆ ಲೋನ್ ಸ್ಕಾಲರ್ಶಿಪ್ ಎಲ್ಲ ತಗೊಂಡಿದ್ದೇನೆ. ಆದರೆ ವೇರ್ ಅಡ್ವಾಂಟೇಜ್ ಅಂದರೆ ಟೀಚಿಂಗ್ ಸೇರಿದ್ರೆ ಅದನ್ನು ವಾಪಸ್ ಕೊಡಬೇಕಾಗಿಲ್ಲ ಅಂತೆ. ಲೆಕ್ಚರ್ ಪೋಸ್ಟ್ ಸೇರಿಬಿಟ್ರೆ ಅದಕ್ಕೆ ಏನು ಸ್ಕೂಲು ಯಾವುದಕ್ಕೆ ಟೀಚಿಂಗ್ ಪೋಸ್ಟ್ ಸೇರ್ಕೊಂಡ್ಬಿಟ್ರೆ ವೇವ್ ಮಾಡಿಬಿಡ್ತಿದ್ರು, ವಾಪಸ್ ಕೊಡಬೇಕಾಗಿಲ್ಲ. ಅದು ಜ್ಞಾನಕ್ಕೆ ಕೂಡ ಒಂದು ಕಾನ್ಸೆಪ್ಟ್ ಇದೆ, ಉಳಿದು ಅದು ಸಾಲ ತೀರೋಗುತ್ತೆ, ಸಾಲ ಇಲ್ಲ ಅದು. ಮತ್ತೆ ಇಷ್ಟು ವರ್ಷ ಸರ್ವಿಸ್ ಅಂತ ಮಾಡಿದರೆ ವರ್ಷಕ್ಕೆ ಇಷ್ಟೊಂದು ಕಟ್ ಮಾಡ್ತಾರೆ, ಒಂದು 10 ವರ್ಷ ಸರ್ವಿಸ್ ಮಾಡಿ ಎಲ್ಲ ಮುಗಿದೋಯ್ತು. ಇಂಟ್ರೆಸ್ಟು ಇಲ್ಲ, ಸಾಲ ಯಾವುದೂ ಇಲ್ಲ ಅದರಲ್ಲಿ ಟೋಟಲಿ. ಇದು ಹಾಗಲ್ಲ, ಕೆಲವು ಇಂಟ್ರೆಸ್ಟ್ ಕೆಲವು ಕಡಿಮೆ ಇಂಟ್ರೆಸ್ಟ್. ಅದು ಟೀಚಿಂಗ್ ಎಂಬುದಕ್ಕೆ ಲೌಕಿಕ ವಿದ್ಯೆಗೆ ಇಷ್ಟೇ ಅನುಕೂಲ ಇದ್ರೆ ಅಧ್ಯಾತ್ಮ ವಿದ್ಯೆ ಮಾಡಿಕೊಂಡಾಗ ಯಾವುದಕ್ಕೂ ಋಣನೇ ಇಲ್ಲ ಅಂತ ಹೇಳ್ಬಿಡುತ್ತೆ, ಎಲ್ಲ ಋಣನೂ ಪರಿಹಾರ ಆಗಿಬಿಡುತ್ತೆ. ದೇಶಾಂತು ಕಿಂಕರ ಕಿಂಕರ ಋಷಿ ಋಣೀಚ, ಕಿಂಕರೂ ಅಲ್ಲ ಋಷಿನೂ ಅಲ್ಲ ಋಣಿನೂ ಅಲ್ಲ, ಅತ್ರೇದಂ ತಾತ್ಪರ್ಯಂ. ಇಲ್ಲಿ ಆಚಾರ ಕೊಟ್ಟ ವಿಶೇಷ ತಾತ್ಪರ್ಯ ಇದೆ. ಹಾಗಿದ್ರೆ ತಂದೆ ತಾಯಿ ಋಣ ಹೋಗ್ಬಿಡುತ್ತಾ, ಈಗೆಲ್ಲ ಪ್ರಶ್ನೆ ಬರಬಹುದು, ಅವೆಲ್ಲ ಹೋಗೋದಿಲ್ಲ. ಸರ್ವಾತ್ಮನ ಹರಿಭಕ್ತಾ ಸರ್ವಥಾ ಹರಿಭಕ್ತಾಹ ಭಕ್ತ ಇತಿ ತ್ರಿವಿಧಾಹ, ಮೂರು ವಿಧ ಭಕ್ತರಿದ್ದಾರೆ. ನಂಬರ್ 1 ಹರಿಭಕ್ತರು, ನಂಬರ್ 2 ಹರಿಭಕ್ತರು, ನಂಬರ್ 3 ಹರಿಭಕ್ತರು. ಸರ್ವಾತ್ಮನ ಹರಿಭಕ್ತರು ಮೊದಲನೆಯವರು, ಸರ್ವಥಾ ಹರಿಭಕ್ತರು ಎರಡನೇವರು, ಭಕ್ತ ಇತಿ ಬರೀ ಭಕ್ತರು ಮೂರನೇವರು. ತತ್ರ ದೇವೇಶಾಹ ಸರ್ವಾತ್ಮನ ಭಕ್ತಾಹ, ನಂಬರ್ 1 ಭಕ್ತರಂದ್ರೆ ಯಾರು? ದೇವತೆಗಳು. ಅದು ದೊಡ್ಡ ದೊಡ್ಡ ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು ಅವರೆಲ್ಲ ಸರ್ವಾತ್ಮನ ಭಕ್ತರು. ಸಣ್ಣ ಪುಟ್ಟ ದೇವತೆಗಳು ದೇವ ಸರ್ವತಾ ಭಕ್ತಾಹ, ತದಿ ಮನುಷ್ಯರೆಲ್ಲ ತದಿತರೆ ಲೋಯೆಸ್ಟ್ ಭಕ್ತರು ಇವರು. ತತ್ರಾಪಿ ಯೇಯೇ ಭಕ್ತ್ಯಾಧಿ ಭಕ್ತ್ಯಧಿಕಾಹ ತೇ ತೇ ಅಪರೇಷಾಂ ಸ್ವಾಮಿನಃ ಉತ್ತಮರಣಾಶ್ಚ ಸ್ವಾಮರೇಷಾಂ ಕಿಂಕರಾಹ ಋಣಿನಶ್ಚ ನಶ್ಯು. ಅವು ಯಾರ್ಯಾರು ಒಳ್ಳೆಯವರಿರ್ತಾರೆ ಉತ್ತಮ ಭಕ್ತರು, ಅಧಮ ಭಕ್ತರು ಋಣಿಗಳಲ್ಲ. ಅಧಮ ಭಕ್ತರು ಉತ್ತಮ ಭಕ್ತರು ಋಣಿಗಳೇ ಅವರು. ಈ ಋಣ ಎಂಬುದು ಎಂದು ಹೋಗೋದೇ ಇಲ್ಲ. ಸೋತ್ತಮನ ಅನುಗ್ರಹ ಬೇಕು ಎಂಬುದು ಅವರು, ಅವರ ಕಿಂಕರಾಗಿರೋ ನಮಗೆ ಎಂದೆಂದೂ ತಪ್ಪಿದ್ದಲ್ಲ. ಆದರೆ ಮೇಲ್ ಹೋಗ್ತಾ ಹೋಗ್ತಾ ಕೆಳಗಿನವ್ರದ್ದು ಇದಿಲ್ಲ, ಡಿಪೆಂಡೆನ್ಸ್ ಇಲ್ಲ, ಮೇಲ್ನವರು ಡಿಪೆಂಡ್. ಪ್ರಮೋಷನ್ ಬಂತು, ಕ್ಲರ್ಕಿನ ಡಿಪೆಂಡ್ ತಪ್ಪು ಹೋಯ್ತು ಅವನಿಗೀಗ, ಗೊತ್ತಾಯ್ತಾ? ಆದ್ರೆ ಮೇಲ್ನವ್ರ ಡಿಪೆಂಡೆನ್ಸ್ ಇದ್ದೇ ಇದೆ, ಅದು ಹೋಗೋದಿಲ್ಲ. ಯಾರು ಏನಪ್ಪ ಅರ್ಥ ಮಾಡ್ಕೊಂಡ್ರೆ ಆ ಬ್ರಹ್ಮಾಸ್ತ್ರ ಆಗಿಬಿಡ್ತೇವೆ ಅಂತ ಹೇಳ್ಕೊತ ಹಾಗೆಲ್ಲ ಆಗೋದಿಲ್ಲ. ಕೆಳದರ ಸಂಬಂಧ ತಪ್ಪುತ್ತೆ ಹೊರತು ಮೇಲ್ನವರಿಗೆ ಒಬೆಡಿಯಂಟ್ ಆಗಿರಲೇಬೇಕು ನಾವು. ಅತ್ರಾಪಿ ಯೇ ಭಕ್ತ್ಯಧಿಕಾಹ ತೇ ತೇ ಅಪರೇಷಾಂ ಸ್ವಾಮಿನಃ ಉತ್ತಮರಣಾಶ್ಚ, ಉತ್ತಮ ಋಣಿಗಳು ಆಗ್ತಾರೆ. ಸ್ವಾವರೇಷಾಂ ಕಿಂಕರ ಋಣಿನಷ್ಟೇ ನಶ್ಯು. ಯಾತಕ್ಕೆ ಒತ್ತಾರೆ ಸಂಸಾರದಲ್ಲಿ ಏನಾಗಿದೆ ಅಂದ್ರೆ, ಈಗ ಅನ್ವಾಂಟೆಡ್ ಪರ್ಸನ್ಸ್ ಕೈಯೊಳಗೆ ನಾವಿದ್ದೇವೆ. ಕೆಲಸ ಮಾಡ್ತಾನೆ ಅವ್ರು, ಶುದ್ಧ ಅಯೋಗ್ಯ, ಗೊತ್ತಾಯ್ತಾ? ಅವನು ಶಾಸ್ತ್ರದ ಅಯೋಗ್ಯ ಬಿಟ್ಬಿಡಿ, ಲೌಕಿಕದಲ್ಲೂ ಅಯೋಗ್ಯ ಅವ್ರು, ಭ್ರಷ್ಟಾಚಾರಿ. ನಾವ್ನಿಗೆ ಸಾರ್ ಅನ್ಬೇಕು, ಏನ್ ಮಾಡ್ಬೇಕು ಅದಕ್ಕೀಗ? ಅಂದೆ ಹೋದ್ರೆ ಭಯ ಭಾರಿ ಪದ್ಧತಿ ಇದೆ, ಇಂಥದ್ದು ಇಲ್ಲಿ ಬಂಧನ ನಮಗಿದೆ ಈಗ. ಆದ್ರೆ ಯಾರು ಸರ್ವಾತ್ಮ ದೇವರ ಸೇವೆ ಮಾಡ್ತಾರೋ ಅಂತಾರ ಬಂಧನ ಬರದಂತೆ ದೇವ್ರು ನೋಡ್ಕೋತಾರ, ಅದು ಇಂಪಾರ್ಟೆಂಟ್, ಗೊತ್ತಾಯ್ತಾ ನಿಮಗೆ? ಅದು ವೆರಿ ಇಂಪಾರ್ಟೆಂಟ್. ಅನ್ವಾಂಟೆಡ್ ಬಾಸ್ ಇದ್ದಾರೆ ಅಂತ ಚಾನ್ಸೇ ಬರೋದಿಲ್ಲ, ಆ ರೀತಿ ಮಾಡ್ತಾನೆ ದೇವರು ಅಂತ ಹೇಳ್ತಾರೆ. ನೀವು ದೇವರಲ್ಲಿ ಸರಿಯಾದ ಭಕ್ತರಾಗಿದ್ರೆ ಅವರೇ ನಿಮಗೆ ಇದು ಮಾಡಬೇಕು. ಎಷ್ಟೋ ಸತ್ತಾರೆ ಪುರಾಣ ಹೇಳೋ ನೋಡಿದ್ದೀನಿ ನಾನು, ಅವ್ರು ನೋಡಿ ಕ್ಲರ್ಕ್ ಅಷ್ಟೇ, ಅದು ಚೀಫ್ ದೊಡ್ಡ ಆಫೀಸರು, ಇದು ದೊಡ್ಡ ಆಫೀಸರ್ ಘೋಷಣೆ ಮಾಡ್ತಾನೆ, ಅದು ಹೈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಅಂತ. ಇವರು ಕ್ಲರ್ಕ್ ಅಷ್ಟೇ, ಪುರಾಣ ಹೇಳೋರು. ಆತ ಇವರು ನಮಸ್ಕಾರ ಮಾಡ್ತಿದ್ದ, ಅದು ಅರ್ಥ ಆಯ್ತಾ ನಿಮಗೆ? ಇದ ನಮ್ಮ ತಂದೆ ಸ್ಯಾನ್ ಭೋಗರು ಅಷ್ಟೇ, ಅವ್ರು ACDC ಬಂದ ನಮಸ್ಕಾರ ಮಾಡಿ ಹೋಗ್ತಾರೆ, ನಮಸ್ಕಾರ ಮಾಡಿ ಹೋಗ್ತಿದ್ರು. ಯಾಕೆ? ಇದೇ ಇಲ್ಲ, ಪ್ರಾಮಾಣಿಕರಾಗಿದ್ದು ಪೂಜೆ ಕಂಡ್ರೆ ಗೌರವ ಬಂದ ತಕ್ಷಣ, ಪೂಜೆ ಮಾಡಿ ಎಲ್ಲ ನೋಡಿದ ತಕ್ಷಣ ಅವ್ರು ಭಾರಿ ಗೌರವ ಬಂದ್ಬಿಡ್ತು. ಅದು ಮುಸಲ್ಮಾನರು ಬರ್ತಾರೆ ಎಷ್ಟೊತ್ತೆ ಆಸ್ಪತ್ರೆ, ಅವರು ನಮಸ್ಕಾರ ಮಾಡಿಬಿಡ ರೆಡಿ ಅಂತೆ. ಯಾಕೆಂದ್ರೆ ಆ ಥರ ಒಂದು ಇದು ಬರಲ್ಲ. ತೀರಿಸಬೇಕಾದ ಋಣ ತೀರಿಸಬೇಕಾಗಿಲ್ಲದ ಋಣ ಅಂತಿದೆ, ಗೊತ್ತಾಯ್ತಾ? ತೀರಿಸಬೇಕಾದ ಋಣ ತೀರಿಸಲೇಬೇಕು, ತೀರಿಸಕ್ಕೆ ಬೇಕಿಲ್ಲ ಋಣ ಮಾತ್ರ ಬಿಡುಗಡೆ ಮಾಡ್ಕೊಳಕ್ ಬರುತ್ತೆ ಹೊರತು, ಇದಕ್ಕೆ ಹೇಳಿದ್ರಲ್ಲ ತುಂಬಾ ಆದಾಗ ಹೊಸರು ಕೊಡೋ ಇಂಟ್ರೆಸ್ಟ್ ಬಿಟ್ಬಿಡ್ತೀವಿ, ಆ ಥರ ಮಾಡಿದಾಗ ಕೆಲವು ವಿವೇ ಮಾಡ್ತಾರೆ. ಆದರೆ ಕರ್ತವ್ಯ ಇರೋದ್ರೆ ಮಾತ್ರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ದಾತವ್ಯೋಭ್ಯೋ ವಿಭುಚೇತ ನೇತರೇಭ್ಯ ಕಥಂಚನ. ತಂದೆ ತಾಯಿ ಉಪಕಾರ ಎರಡು ರೀತಿ, ಒಂದು ದೇಹ ಕೊಟ್ಟು ಬೆಳೆಸಿ ಎಲ್ಲ ಒಂದು ಋಣ ಮುಗೀತು, ಆದರೆ ಒಳ್ಳೆ ಮಾರ್ಗಕ್ಕೆ ಹಾಕಿರ್ತಾರೆ, ದೊಡ್ಡ ಋಣ ಅದು ಅಂತ. ಇದೆಲ್ಲ ಋಣ ಏನ್ ಮಾಡೋದು, ನಿಮ್ಮ ನಮ್ಮ ಮಕ್ಕಳೇ ಹೇಳ್ಬಿಡ್ತಾರಲ್ಲ ಎಷ್ಟು ಬಿಸಾಕ್ತೇನೆ ತಗೊಂಡೋಗ್ಬಿಡ್ರಿ ಕಡಿಗೆ ಅಂತೇಳಿ, ಅಂದ್ರೆ ಅದಕ್ಕೆ ಬೆಲೆ ಕಟ್ಟಲಕ್ ಬರುತ್ತೆ. ಅನ್ನ ಹಾಕಿದ್ದಕ್ಕೆ ಬಟ್ಟೆ ಕೊಟ್ಟಿದ್ದಕ್ಕೆ ಎಲ್ಲ ಬೆಲೆ ಕಟ್ಟಬಹುದು, ಜ್ಞಾನ ಸಂಸ್ಕಾರ ಕೊಟ್ಟಿದ್ರೆ ಅದೇ ಬೆಲೆ ಕಟ್ಟಲಕ್ ಬರೋದಿಲ್ಲ, ಅದು ಎಲ್ಲಿ ಮೋಕ್ಷದಲ್ಲೂ ಹೋಗೋದಿಲ್ಲ ಅಂತ ಋಣ ಉಳ್ಕೊಂಡ್ಬಿಡುತ್ತೆ ಅಂತ ಹೇಳಿ. ಅರ್ಥ ಆಯ್ತಾ? ಅದಕ್ಕೆ ನಮ್ಮ ಮಕ್ಕಳು ನಾವು ತೀರಿಸಲಾದ ಋಣ ನಮ್ಮಲ್ಲಿ ಹೊಂದಬೇಕಾದ್ರೆ ಅವರು ಒಳ್ಳೆ ಸಂಸ್ಕಾರ ಕೊಡಬೇಕು. ಅದಕ್ಕೆ ಶುಚೀನಾಂ ಶ್ರೀಮತಾಮ್ಗೆ ಯೋಗ ಭ್ರಷ್ಟೋಭಿ ಜಾಯ, ಅವರಲ್ಲಿ ಸಂಸ್ಕಾರ ಸಿಗುತ್ತೆ. ಇದು ಜನ ಅರ್ಥ ಮಾಡ್ಕೊಂಬುದಿಲ್ಲ. ಮದುವೆ ಆದರೆ ಮಕ್ಕಳಾಗ್ತಾರೆ, ದೊಡ್ಡದಲ್ಲ, ಅದು ಸುಸಂಸ್ಕೃತರಾಗಬೇಕಾದ್ರೆ ಅದು ಶಾಸ್ತ್ರೋಕ್ತವಾದ ವಿವಾಹವಾದ್ರೆ ಏನಾಗುತ್ತದೋ ಎಲ್ಲ ಸಂಸ್ಕಾರ ಬರುತ್ತೆ. ಇದನ್ನು ಕೊಡದೆ ಹೋದ್ರೆ ನಿಜವಾದ ತಂದೆಗಳಲ್ಲ, ನಿಜವಾದ ತಾಯಿಯಲ್ಲ. ಅದನ್ನೇ ಭಾಗವತದಲ್ಲಿ ಗುರುನ ಸಸ್ಯಾತ್, ಸ್ವಜನೋ ನ ಸಸ್ಯಾತ್, ಪಿತಾನ ಸಸ್ಯಾತ್, ಜನನೀನ ಸಾಸ್ಯಾತ್, ದೈವಂ ನ ತಸ್ಯಾತ್, ನಪತಿಶ್ಚ ಸಸ್ಯಾತ್, ನಮೋಚಯೇದ್ಯ ಸಮುಪೇತ ಮೃತ್ಯು. ಇದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನ ಮಕ್ಕಳನ್ನ ಬೆಳೆಸಿಬಿಡ್ತಾರೆ. ಓದಿಸೇ ಇಲ್ಲ, ಎಷ್ಟಿಟ್ಟು ಬರುತ್ತೆ ಮಧ್ಯಾಹ್ನ ಒಂದು ಬಾಳೆ ಕೊಟ್ಟು ತಮ್ಮಪ್ಪ ಓದಿಸೇ ಇಲ್ಲ, ದೊಡ್ಡ ಪುಣ್ಯ ಅಂತ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಹಬ್ಲೆಸ್ ಆಗಿಬಿಟ್ಟಾರೆ ಅವರಂತೆ. ಗೊತ್ತಾಯ್ತಾ? ಬೈತಾನಾಗ ತಮ್ಮಪ್ಪ ಇವತ್ತೇ ಎಷ್ಟು ಬಂದು ಬೈತಾರೆ, 60-70 ಆಗಿರುತ್ತೆ, ಪ್ರವಚನದಲ್ಲಿ ಕೇಳ್ತಾರೆ, ಉಪವಾಸ ಮಾಡೋದು ಗೊತ್ತಾಗುತ್ತೆ. ಒಂದು ಮೊದಲು ಬೈದಾರ ಅಪ್ಪ ಅಮ್ಮನೇ, ನಮ್ಮ ತಂದೆ ಬ್ರಹ್ಮಯಜ್ಞ ಮಾಡಿ ಹೇಳೇ ಇಲ್ಲ ನನಗೆ, ಇವತ್ತು ಮಾಡ್ತಿದ್ದೆ ಎಷ್ಟು ತಪ್ಪಾಡಿಬಿಟ್ರು ಅಂತ ಅವನೇ ಬೈತಾನೆ. ಇವ್ರು ಡಾಕ್ಟ್ರು ಹೇಳಿದ್ರು, ಅವ್ರು ಡಾಕ್ಟ್ರ್ ಹುಬ್ಬಳ್ಳಿಯಲ್ಲಿ ದೊಡ್ಡ ಸ್ಪೆಷಲಿಸ್ಟ್, ಅವರು ಬಂದು ಉಪನ್ಯಾಸಕ್ಕೆ ಬಂದು ಮುಗಿದ ಮೇಲೆ ಕೊನೆಯ ದಿವಸ ಹೇಳಿದರು, ಇವತ್ತು ನಮ್ಮ ಅಪ್ಪನ ಬಾಯಿ ಬಂದ ಬೈದ್ಬಿಟ್ಟೆ ಅಂತ ಹೇಳಿದರು. ಸುಧಾ ಪಂಡಿತರು ಅವರಪ್ಪ, ಗೊತ್ತಾಯ್ತಾ? ಬಾಯಿ ಬಂದು ಯಾಕೆ ಅಂತ ಕೇಳಿದರೆ, ನಾನು ಇಷ್ಟಿಷ್ಟು ಪಾಠ ಇದ್ದಾರೆ ಪ್ರವಚನ ಕೇಳಿದ ಮೇಲೆ ಅದು ಅಲ್ಲ ಯಾ ದೊಡ್ಡ ಡಾಕ್ಟ್ರ್ ಮಾಡಿದ್ದು ಇನ್ನೇನು ಬೇಕು ಅಂತ ಕೇಳಿದರೆ, ಡಾಕ್ಟ್ರ್ ಮಾಡಿದ್ದು ಸುಧಾ ಎಲ್ಲ ಮಾಡಿಬಿಟ್ಟಲ್ಲ ನನಗೆ ಅಂತೇಳಿ ಅಪ್ಪನ ಬೈದ್ಬಿಟ್ಟೆ ಅಂತ ಹೇಳಿ ಅಷ್ಟು ಸಿಟ್ಟು ಬಂತಂತೆ. ಅದು ಯಾಕೆ ಅವ್ರೇನು ಮಾಡಿದರು ನಮ್ಮ ಆದರೆ ಗೊತ್ತಲ್ಲ, ನಮಗೆ ಕಷ್ಟಪಡಬಾರ್ದು ಲೋಕಕ್ಕೆ ಹೊಚ್ಚಿಬಿಟ್ಟೆ ಅಂತೇಳಿ. ಅದು ಇದೇ ಅಂತ ಕಷ್ಟಪಟ್ಟರು ಪರವಾಗಿಲ್ಲ, ಸುಧಾ ಓದ್ತಿದ್ದೆ ನಾನು, ಯಾಕೆ ಹಾಗೆ ಮಾಡಿದೆ? ಇದರಲ್ಲಿ ಪಾಯಿಂಟ್ ಇದೆ ಅಂದರೆ, ದೇಹಕ್ಕೆ ಹಾಕೋ ಇದನ್ನು ನಾವು ತೀರಿಸ್ಬೋದೇ ಹೊರತು ಅವ್ರು ಕೊಡೋ ಸಂಸ್ಕಾರ ತೀರಿಸಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಮಕ್ಕಳಿಗೆ ಅದನ್ನು ಕೊಡದೆ ಹೋದರೆ ಏನು ಕೊಟ್ಟಾಗಲ್ಲ, ಅರ್ಥ ಆಯ್ತಾ? ಏನೇನು ಕೊಟ್ಟಾಗಲ್ಲ, ಅದರಿಂದ ಅವ್ರನ್ನ ತೀರಿ ಹೋಯ್ತದ, ಏನು ಉಳಿಯೋದಿಲ್ಲ. ಅದನ್ನ ಯೋಚನೆ ಮಾಡಿ ಸರಿಯಾಗಿ ನಾವು ಅವ್ನು ಕೇಳ್ತಾನೆ ಬಿಡ್ತಾ ಹೇಳ್ತಾ, ಮಕ್ಕಳು ಯಾರು ಔಷಧಿ ಬೇಕು ಅಂತ ಯಾರೋ ಕೇಳ್ತಾರೆ ಬಂದು, ನೀವೇ ಕೊಡ್ತಂತಾನೆ? ಜ್ವರ ಬಂದರೆ ಡಾಕ್ಟ್ರಿಗಳು ಗೊತ್ತಾ ಅವನಿಗೆ, ಇವನೇ ಮಾಡ್ತಂತಾನೆ? ಅದೇ ರೀತಿ ಸಂಸ್ಕಾರದ ಬಗ್ಗೆನೂ ಮಾಡಬೇಕು. ಅವ್ನು ಬೇಡ ಅಂದ್ರೂ ಮಾಡಿಸ್ಲೇಬೇಕು, ಮುಂದೆ ಅವನಿಗೆ ಗೊತ್ತಾಗತ್ತೆ ವ್ಯಾಲ್ಯೂ ಅದ್ರದ್ದು. ಅದನ್ನ ಹೇಳ್ತಾರೆ ಈಗ, ದ್ವಿಧೈವ ಸ್ವತ್ತ ಮರಣಾನಿ ದಾತವ್ಯಾನಿ ಇತರಾಣಿ ಚ ದಾತವ್ಯಭ್ಯೋ ವಿಮುಚ್ಚೇತ ನೇತರೇಭ್ಯ ಕಥಂಚನ ಕಥಂ ದೇವಾಜ್ಜನ ಕೃತ. ಆದ್ದರಿಂದ ದೇವತೆಗಳ ಉಪಕಾರ ಎರಡಿದೆ ನಮಗೆ. ಒಂದು ಉಪಕಾರ ನಾವು ಯಜ್ಞ ಮಾಡಿದ್ರೆ ಹೋಗಿಬಿಡುತ್ತೆ, ಆದರೆ ಅನುಗ್ರಹ ಮಾಡಿದ ಉಪಕಾರ ಇದೆಯಲ್ಲ ಅದು ಮೋಕ್ಷಕ್ಕೆ ಹೋದರೂ ಹೋಗೋದಿಲ್ಲ. ದೇವತೆಗಳು, ಋಷಿಗಳು, ಪಿತೃಗಳು ಯಾರ್ಯಾರಿದ್ದಾರೆ, ಅವ್ರು ಒಳ್ಳೆ ರೀತಿ ಏನು ಮಾಡಿರ್ತಾರೆ, ಅವ್ರ ಋಣ ಕಳ್ಕೊಂಡೆ ಅಂತ ತಿಳ್ಕೊಳ್ಳೋದೆ ಭಾರಿ ತಪ್ಪು. ಅವ್ರ ಋಣ ಯಾವಾಗಲೂ ಇರುತ್ತೆ, ಇರಬೇಕು, ಏನು ಬಾಧಕ ಇಲ್ಲ. ಅದರಿಂದ ಈ ನಮಗೆ ಅರ್ಥ ಆಯಿತು, ಈ ದೊಡ್ಡವ್ರ ಋಣನೇ ಹೋಗೋ, ದೇವ್ರ ಋಣ ಹೋಗುತ್ತಾ ನಮಗೀಗ? ಅನಾಧಿಕಾರ ಅನಂತ ಜನ್ಮದವರೆಗೂ ಪರಮಾತ್ಮನ ಉದ್ಧಾರ ಮಾಡ್ತಾನೆ ಅಂದಮೇಲೆ ದೇವರ ಸಹವಾಸ ಬಿಟ್ಟಿವಿ ಅಂತ ಅಂದ್ಕೊಂಡ್ರೆ ಅದಕ್ಕಿಂತ ಮತ್ತೊಂದು ಮಾತಿಲ್ಲ. ಭಾಗವತದಲ್ಲಿ ಬಂದಿದೆ ಏನಂತ, ನಾವು ಗುರುಗಳಿದ್ದಾರೆ, ಒಳ್ಳೆ ಜ್ಞಾನ ಕೊಡ್ತಾರೆ, ಅವ್ರ ಋಣ ತೀರಿಸಿಬಿಟ್ಟಿವಿ ಅಂತ ತಿಳ್ಕೊಳ್ಳೋದಾದರೆ ಅದು ಒಂದು ತಮಾಷೆ ಅಂತ ಹೇಳ್ತಾರೆ, ತದ್ ವಿನೋದ ಪಾತ್ರಂ. ತೀರಿಸಿಬಿಟ್ಟು ಅರ್ಥ ಇಲ್ಲ, ಯಾಕೆ ಅಂದರೆ ಅವನು ಬಯಸಿದ ಜ್ಞಾನ ಮೋಕ್ಷದಲ್ಲಿ ಹೆಲ್ಪ್ ಮಾಡೋದ್ರಿಂದ ಜ್ಞಾನ ಇರೋವರೆಗೂ ಏನು ಮಾಡಬೇಕು, ಅವರು ಋಣಿಗಳಾಗಬೇಕು. ಫಾರ್ ಜ್ಞಾನ ಲಾಸ್ಟ್ ಫಾರ್ ಎವರ್, ಆದ್ದರಿಂದ ಋಣ ಯಾವಾಗಲೂ ಉಳ್ಕೊಡುತ್ತೆ, ತೀರಿಸಿಬಿಟ್ಟೆ ಅನ್ನೋ ಭಾವನೆ ಬರಬಾರದು ಅಂತ ಹೇಳ್ತಾರೆ. ಅದೇ ರೀತಿಯೇ ದೇವರ ವಿಷಯ ಹೇಳಿದವ್ರ ಋಣನೇ ತೀರಿಸೋಕ್ಕಾಗೋದಿಲ್ಲ ಅಂದರೆ ದೇವ್ರ ಋಣ ತೀರುತ್ತಾಗಿದ್ರೆ ಅದಕ್ಕೆ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ದೇವರ ಚರಣ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಮನೆ ಚೇಂಜ್ ಮಾಡ್ಬೋದು, ಆಕಾಶ ಚೇಂಜ್ ಮಾಡೋಕ್ಕಾಗತ್ತಾ? ಆಕಾಶ ಯಾವಾಗಲೂ ಇರುತ್ತೆ, ಆದ್ದರಿಂದ ಯಾವಾಗಲೂ ಋಣಿಗಳೇ ಆಗಿದ್ದೇವೆ ನಾವು ಅಂಬುದನ್ನು ತಿಳಿಸ್ತಾ. ಇದು ಇದಕ್ಕೆಲ್ಲ ಆಚಾರ ಬರೆದೇ ಹೋಗಿದ್ರೆ ಏನೇನೋ ಅರ್ಥ ಆಗ್ತಾ ಇತ್ತು. ಇದು ಭಾಗವತ ತಾತ್ಪರ್ಯ ಅಂದ್ರೆ ಹಾಗೆ, ದೇವರ್ಷಿ ಭೂತ ಆಪ್ತ ಋಣಾಂ ಪಿತೃಣಾಂ ನ ಕಿಂಕರು ನಾಯಂ ಋಣೀಚ ರಾಜನ್ ಸರ್ವಾತ್ಮನ ಯಹ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಚರ್ಯಯಾಚ. ಅವರೇನು ಅರ್ಥ ಬರೀತಾರೆ, ಬ್ರಹ್ಮೈಕ್ಯ ಬಂತಲ್ಲ ಯಾರು ಋಣ ಆಗ್ಬಿಡ್ತಾರೆ ಅಷ್ಟೇ, ಅವರ ಮಾತು ಮಾತಿಗೆ ಅಲ್ಲಿ ಹೋಗ್ಬಿಡ್ತಾರೆ. ಬ್ರಹ್ಮೈಕ್ಯ ಬಂದಿದ್ದರಿಂದ ಎಲ್ಲ ಋಣ ಪರಿಹಾರ, ಎಲ್ಲ ಋಣ ಅಲ್ಲ, ಅಂದಂತ ಸೇರಿ ಎಲ್ಲ ಸಾಲ ಹೋಯಿತು, ಪ್ರಾಣ ತೆಗೆದ್ರು ಅಂತ ಅರ್ಥ. ಏನು ಉಪಯೋಗ? ಸ್ವಪಾದ ಮೂರಂ ಭಜತ ಪ್ರಿಯಸ್ಯ ತ್ಯಕ್ತಾನ್ಯ ಭಾವಸ್ಯ ಹರಿಪರೇಶ ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಿ ಸನ್ನಿವಿಷ್ಟ. ಇದು ಕೊನೆ ಉತ್ತರದ ಕೊನೆ ಮಾತಿದೆ. ಇಲ್ಲಿ ಜಯಂತಿ ಉಪಾಖ್ಯಾನ ಮುಗಿಯುತ್ತೆ, ನಾಳೆಗಿದ್ದು ಮುಗಿದು ಬೇರೆ ವಿಷಯ ಶುರುವಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಹೌದು, ಬಿಡುಗಡೆ ಒಂದು ಪರೀಕ್ಷೆ ಪಾಸ್ ಆಯ್ತು ಅಂದ್ರೆ ಯಾವ್ದು ಬರುತ್ತೆ ಎಲ್ಲ ಬರ್ತಾ ಇರೋದೇ ಅದಕ್ಕೋಸ್ಕರ.